ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸಮಂತ ಪೂರ್ವಂ ಖಲು ಪಂಚದ ಗತೋಭಿಧತ್ತಾನ್ನಿಕಮಶ್ವಮೇಧಂ ಪುರಂ ವ್ರಜನ್ ಮಾರ್ಗರುಥಂ ನಿರಾಸ ಸದಂತ ವಕ್ರಂ ಚ ಬಿಡೂರಥಂ ಚ. ಸಮಂತ ಪೂರ್ವಂ ಖಲು ಪಂಚಕಂ ಚ ಗತಃ. ಸಮಂತ ಪೂರ್ವಂ ಖಲು ಪಂಚಕಂ ಚ. ಸಮಂತ ಪಂಚಕ ಅಂತ, ಸಮಂತ ಪೂರ್ವ, ಸಮಂತ ಅನ್ನುವ ಶಬ್ದ ಪೂರ್ವವಾಗಿ ಉಳ್ಳ ಪಂಚಕ ಅಂದ್ರೆ ಸಮಂತ ಪಂಚಕ ಅಂತ ಅರ್ಥ. ಸಮಂತ ಪಂಚಕ ತೀರ್ಥಕ್ಕೆ ಕೃಷ್ಣ ಹೋದ. ಅಂದ್ರೆ ಈ ಕಾಲಘಟ್ಟ ಏನು ಅಂದ್ರೆ ಎಲ್ಲರ ಜೊತೆಗೆ ಕಲ್ಯಾಣ ಆದ್ಮೇಲೆ ಭಗವಂತ ತನ್ನೆಲ್ಲ ಪರಿವಾರದವರಿಗೆ ಕರ್ತವ್ಯಗಳನ್ನ ಬೋಧನೆ ಮಾಡ್ಲಿಕ್ಕೋಸ್ಕರ ಸಮಂತ ಪಂಚಕ ತೀರ್ಥಕ್ಕೆ ಕರೆದುಕೊಂಡು ಹೋದ. ಸಮಂತ ಪಂಚಕ ತೀರ್ಥ ಅಂದ್ರೆ ನಮಗೆಲ್ಲ ಗೊತ್ತಿದೆ ಕಥೆ. ಪರಶುರಾಮ ದೇವರ ತಂದೆಯಾದ ಜಮದಗ್ನಿಗಳನ್ನ ಕಾರ್ತವೀರ್ಯಾರ್ಜುನನ ಪರಿವಾರದವರು ಶಿರಚ್ಛೇದನ ಮಾಡಿ ಸಂಹಾರ ಮಾಡ್ತಾರೆ. ಆ ಸಂಹಾರ ಮಾಡಿದ ಮೇಲೆ ಈ ದುಷ್ಟಕ್ಷತ್ರಿಯರು ಅಂದ್ರೆ ಈ ರಾಜಕೀಯ ರಂಗದವರನ್ನೆಲ್ಲ ಸರಿ ಮಾಡಬೇಕಾಗಿದೆ. ದೇಶ ಆಳುವಂತಹ ಕ್ಷತ್ರಿಯರ ಬುದ್ಧಿಯನ್ನೆಲ್ಲ ಸರಿ ಮಾಡಬೇಕು ಅಂತ ಭಗವಂತ ತಾನು ಆ ಜಮದಗ್ನಿ ಋಷಿಗಳ ಶಿರಚ್ಛೇದನ ಮಾಡಿದ ಕಾರ್ತವೀರ್ಯಾರ್ಜುನನ ಕುಲವನ್ನ ಸಂಹಾರ ಮಾಡಿದ. ಅದರ ಜೊತೆಗೆ ಯಾರ್ಯಾರು ದುಷ್ಟಕ್ಷತ್ರಿಯರಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡಿದ. ಸಂಹಾರ ಮಾಡಿದ ಕ್ರಮ ಹೇಗೆ ಅಂದ್ರೆ ಆ ದುಷ್ಟಕ್ಷತ್ರಿಯರ ತಲೆಗಳನ್ನ ತಂದು ಕುರುಕ್ಷೇತ್ರದಲ್ಲಿ ಅವರ ತಲೆಗಳನ್ನ ಹೊಡೆದು ಹೊಡೆದು ಆ ಬಿಸಿ ಬಿಸಿಯಾದ ನೆತ್ತೆರಳಿಂದ ತನ್ನ ತಂದೆಗೆ ತರ್ಪಣವನ್ನ ಕೊಟ್ಟ ಅಂತ ಕಥೆ ಇದೆ. ಅದಾದ ಮೇಲೆ ಎಲ್ಲಾ ಕ್ಷತ್ರಿಯರ ದೇಶವನ್ನು ಆಕ್ರಮಿಸಿ ಆ ದೇಶವನ್ನೆಲ್ಲ ಪರಶುರಾಮ ದೇವರು ಕಶ್ಯಪ ಋಷಿಗಳಿಗೆ ದಾನ ಮಾಡ್ತಾರೆ. ಆಮೇಲೆ ವಸಿಷ್ಠರು ಕಶ್ಯಪರೆಲ್ಲ ಹೇಳ್ತಾರೆ ಇನ್ನ ಶಾಂತನಾಗು ಪರಶುರಾಮ ಅಂತ ಹೇಳಿದ ಮೇಲೆ ಇವತ್ತಿಗೂ ಕೂಡ ಪರಶುವನ್ನ ಧರಿಸಿದ ಪರಶುರಾಮ ಮಹೇಂದ್ರ ಪರ್ವತದಲ್ಲಿ ತನ್ನ ಪರಶುವನ್ನ ಕೆಳಗಿಟ್ಟು ಚಿರಂಜೀವಿಯಾಗಿ ಕುಳಿತಿದ್ದಾನೆ ಅಂತ ಕಥೆ ಇದೆ. ಅದು ಪರಶುರಾಮನ ಕಥೆ. ಆ ಕುರುಕ್ಷೇತ್ರದಲ್ಲಿ ಸಮಂತ ಪಂಚಕ ತೀರ್ಥ ಅಂತ ಐದು ತೀರ್ಥಗಳನ್ನ ನಿರ್ಮಾಣ ಮಾಡಿದವರು ಪರಶುರಾಮ ದೇವರು. ದುಷ್ಟಕ್ಷತ್ರಿಯರ ಸಂಹಾರ ಅಂದ್ರೆ ಬಹಳ ಆ ತೀರ್ಥಗಳಿಗೆ ಮಹತ್ವ ಜಾಸ್ತಿ. ಪಾಜಕ ಕ್ಷೇತ್ರದಲ್ಲಿ ಹೇಗೆ ಪರಶ್ವದ ಧನುತೀರ್ಥ, ಗದಾತೀರ್ಥ, ಬಾಣತೀರ್ಥ ಅಂತೆಲ್ಲ ರಚನೆ ಮಾಡಿದ್ದಾರೋ ಹಾಗೆ ಕುರುಕ್ಷೇತ್ರದಲ್ಲಿ ಐದು ತೀರ್ಥಗಳನ್ನ ರಚನೆ ಮಾಡಿ ಪಿತೃಗ ದೇವತೆಗಳಿಗೆ ತರ್ಪಣ ಕೊಟ್ಟ ಜಾಗ. ಆ ತೀರ್ಥದಲ್ಲಿ ಸ್ನಾನ ಮಾಡುವುದು ಬಹಳ ವಿಶೇಷ. ಅಲ್ಲಿ ಸ್ನಾನ ಮಾಡಿದ್ರೆ ಎಲ್ಲಾ ದುಷ್ಟತನವೂ ಪರಿಹಾರವಾಗುತ್ತೆ. ಕೃಷ್ಣ ತನ್ನ ಪರಿವಾರ 16,100 ಜನ ಪತ್ನಿಯರಿಂದ ಕೂಡಿಕೊಂಡು ಅವರೆಲ್ಲ ಅನೇಕ ವಿಧವಾದ ವಸ್ತ್ರ ಮಾಲೆಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಸಮಂತ ಪಂಚಕ ತೀರ್ಥಕ್ಕೆ ಹೋಗ್ತಾರೆ. ಸೂರ್ಯಗ್ರಹಣ ನಿಮಿತ್ತದಿಂದ 3 ತಿಂಗಳು ಮೊದಲು ಪ್ರಯಾಣ ಮಾಡಿದ ಅಂತ ಇದೆ. ಒಟ್ಟಿನಲ್ಲಿ ಆ ತೀರ್ಥಕ್ಕೆ ಹೋಗಿ ಭಗವಂತ ಸೂರ್ಯಗ್ರಹಣ ನಿಮಿತ್ತದಿಂದ ಅನೇಕ ಸತ್ಕರ್ಮಗಳನ್ನ ಮಾಡಿದ. ವಸುದೇವ ದೇವಕಿಯರಿಂದಲೂ ಮಾಡಿಸಿದ. ತಾನು ಕೂಡ ವೆಧತ್ತ ಆನ್ಹಿಕಂ ಅಶ್ವಮೇಧಂ. ಆನ್ಹಿಕ ಅಂತಂದ್ರೆ ಅಹ್ನಿ ಕ್ರಿಯಮಾಣಂ ಆಹ್ನಿಕಂ ಅಂತ ಅರ್ಥ. ಆನ್ಹಿಕ ಅಂದ್ರೆ ಸಂಧ್ಯಾವಂದನೆ ಅಂತ ಅರ್ಥ ಅಲ್ಲ. ಇಲ್ಲಿ ಯಾಗವನ್ನ ಒಂದು ದಿನದಲ್ಲಿ ಮಾಡುವಂತಹ ಅಶ್ವಮೇಧ ಯಾಗ ಅಂದ್ರೆ ಪಾಂಡವರು ಮಾಡಿದ ಅಶ್ವಮೇಧ ಯಾಗಕ್ಕೆ 3.5 ವರ್ಷ ಬೇಕಾಯ್ತು. ಆದ್ರೆ ಕೃಷ್ಣ ಮಾಡಿದ ಅಂದ್ರೆ ಒಂದು ಬೃಹಸ್ಪತಿ ಶುಕ್ರ ಇವರು ಸಂಚಾರ ಮಾಡ್ಬೇಕು. ಗ್ರಹಗಳೆಲ್ಲ ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ಬೇಕು. ಆ ತರ ಭಗವಂತ ಒಂದೇ ದಿನದಲ್ಲಿ ನವಗ್ರಹಗಳ ಸಂಚಾರವನ್ನ ಮಾಡಿಸಿದ. 3.5 ವರ್ಷಗಳ ಕಾಲ ನಡೆಯಬೇಕಾದ ಸಂಚಾರವನ್ನ ಕೇವಲ 6 ಗಂಟೆಯಲ್ಲಿ ಮಾಡುವಂತೆ ಮಾಡಿದ. ಇದನ್ನೇ ಹರಿದಾಸರು ಹೇಳುದು ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ. 12 ಗಂಟೆಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ 12 ಗಂಟೆಯಲ್ಲಿ ಸಕಲ ಗ್ರಹಗಳನ್ನು ಕೂಡ ನಭೋಮಂಡಲದಲ್ಲಿ ತಿರುಗಿಸಿ ಆ ಸತ್ಕರ್ಮವನ್ನು ಮಾಡಿದ. ಏಕಾಹಾಶ್ವಮೇಧ ಯಾಗ ಯಾರು ಕೃಷ್ಣ ಮಾಡಿದ ಈ ಏಕಾ ಅಶ್ವಮೇಧ ಅವನೇ ಯಾಕೆ ಮಾಡಿದ? ಕರ್ಮಗಳ ಬಂಧನವೇ ಇಲ್ಲ ದೇವರಿಗೆ, ಆದರೂ ಅಶ್ವಮೇಧ ಯಾಗ ಯಾಕೆ ಮಾಡಿದ? ಯಾರು ಅಶ್ವಮೇಧ ಯಾಗದ ಕೃಷ್ಣ ಮಾಡಿದ ಅಶ್ವಮೇಧ ಯಾಗದ ಕಥೆಯನ್ನು ಕೇಳಿಸಿಕೊಳ್ತಾರೋ ಅವರಿಗೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರಬೇಕು. ನಮ್ಮ ಕಲಿಯುಗದಲ್ಲಿ ಅಶ್ವಮೇಧ ಯಾಗ ಮಾಡಲಿಕ್ಕೆ ಅಧಿಕಾರವೂ ಇಲ್ಲ ಸಾಮರ್ಥ್ಯವೂ ಇಲ್ಲ. ಅಂಥವರಿಗೊಂದು ಪುಣ್ಯದಾನ ಮಾಡಬೇಕು ಅನ್ನುವ ಕಾರಣದಿಂದ ಅಶ್ವಮೇಧ ಯಾಗವನ್ನು ಮಾಡಿದ ಅಂತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ಹೇಳಿದ್ದಾರೆ. ಹೀಗೆ ಸಮಂತ ಪೂರ್ವಂ, ಪೂರ್ವಂ ಸಮಂತ, ಸಮಂತ ಅನ್ನುವ ಶಬ್ದ ಮೊದಲಿದೆ ಅಂತ ಅರ್ಥ. ಅಲ್ಲಿಗೆ ಕಲು ಪಂಚಕಂ ಗತಃ ಅಂತ, ಸಮಂತ ಪೂರ್ವವಾಗಿ ಉಳ್ಳ ಪಂಚಕ ಅಂದ್ರೆ ಸಮಂತ ಪಂಚಕ, ಅಲ್ಲಿಗೆ ಹೋದವನಾದ ಕೃಷ್ಣ ವೆದತ್ತ ಆನ್ಹಿಕಂ ಅಶ್ವಮೇಧಂ. ಆನ್ಹಿಕಂ ಅಶ್ವಮೇಧಂ ಅಂದ್ರೆ ಏನು? ಅನ್ಹಿ ಕ್ರಿಯಮಾಣಂ ಅಶ್ವಮೇಧಂ ಆನ್ಹಿಕಂ ಅಶ್ವಮೇಧಂ ಅಂತ ಅರ್ಥ. ಹಗಲಿನಲ್ಲಿ ಮಾಡುವ ಅಶ್ವಮೇಧ ಯಾಗ, ಒಂದು ಹಗಲಿನಲ್ಲಿ ಕೃಷ್ಣ ಅಶ್ವಮೇಧ ಯಾಗವನ್ನು ಮಾಡಿ ಮುಗಿಸಿದ. ಪುರಂ ರಜನ್ ಮಾರ್ಗ ಮಾರ್ಗ ರುಧಂ ನಿರಾಸ ಸದಂತ ವಕ್ರಂಚ ವಿಡೂರತಂಚ ಅಂತ ಇಲ್ಲಿ ವಾಸ್ತವಿಕವಾಗಿ ಇದೊಂದು ಅಧಿಕ ಪಾಠ ಅಂತ ಸೇರಿಕೊಂಡಿದೆ. ಕೃಷ್ಣ ಅಶ್ವಮೇಧ ಯಾಗ ಮಾಡಲಿಕ್ಕೆ ಹೋದಾಗ ದಂತವಕ್ರ ವಿಡೂರಥ ದ್ವಾರಾವತಿ ಪಟ್ಟಣವನ್ನ ಆಕ್ರಮಣ ಮಾಡಲಿಕ್ಕೆ ಬಂದ್ರು ಅಂತ ಇಲ್ಲಿ ವ್ಯಾಖ್ಯಾನ ಇದೆ. ಹರಿವಂಶದಲ್ಲಿ ಸ್ವಲ್ಪ ಕಥೆ ವ್ಯತ್ಯಾಸ ಇದೆ ಅಂದ್ರೆ, ಕೃಷ್ಣ ಕೈಲಾಸದ ಕಡೆ ಹೋದಾಗ ದಂತವಕ್ರ ವಿಡೂರಥ ಬಂದ್ರು ಅಂತ, ಅದಕ್ಕೋಸ್ಕರನೇ ಬಹುಶಃ ಇದು ಅಧಿಕ ಪಾಠ ಅಂತ ಪರಿಗಣಿಸಿದ್ದಾರೆ ಕಾಣುತ್ತೆ. ಒಟ್ಟಿನಲ್ಲಿ ಕೃಷ್ಣ ದ್ವಾರಕಾ ಪಟ್ಟಣದಲ್ಲಿ ಇಲ್ಲದೇ ಇದ್ದಾಗ ಅಂತ ಇಷ್ಟ ಅರ್ಥ ಇಟ್ಕೊಳ್ಬಹುದು. ಕೃಷ್ಣ ದ್ವಾರಕೆಯಲ್ಲಿ ಇಲ್ಲದೇ ಇದ್ದಾಗ ದಂತವಕ್ರ ವಿಡೂರಥ ಅಂತ, ಶಿಶುಪಾಲ ದಂತವಕ್ರ ಪೂರ್ವ ಜನ್ಮದ ವೈರದಿಂದ ಬಂದಿದ್ದಾರೆ. ರಾವಣ, ಕುಂಭಕರ್ಣ ಅಥವಾ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರೇ ಶಿಶುಪಾಲ ದಂತವಕ್ರರಾಗಿದ್ದಾರೆ. ಅವರ ಜೊತೆಗೆ ವಿಡೂರಥ ಅಂತ ಒಬ್ಬ ಸೇರಿಕೊಂಡಿದ್ದಾನೆ. ಇವರೆಲ್ಲ ದುಷ್ಟಕೂಟ. ದ್ವಾರಕೆಯ ಪೂರ್ವದ್ವಾರವನ್ನ ಆಕ್ರಮಣ ಮಾಡಿದಾರಂತೆ. ಕೃಷ್ಣ ಇಲ್ಲದೆ ಇರುವಂತಹ ಸಮಯ ಅಂತ ಪ್ರತೀಕ್ಷೆ ಮಾಡಿಕೊಂಡು, ನಿರೀಕ್ಷೆ ಮಾಡಿ ಆ ಸಮಯವನ್ನು ಉಪಯೋಗಿಸಿಕೊಂಡು ಪುರಂ ರಜನ್ ಮಾರ್ಗರುಧಂ ನಿರಾಸ, ದಂತವಕ್ರ ವಿಡೂರಥರು ಅವರು ಪೂರ್ವದ್ವಾರವನ್ನು ಆಕ್ರಮಿಸಿ ನಿಂತಿದ್ದಾರೆ. ಕೃಷ್ಣ ಸೆಮಂತ ಪಂಚಕ ತೀರ್ಥದಿಂದ ಆಗಮಿಸ್ತಾ ಆ ದಾರಿಯಲ್ಲಿ, ಪುರಂ ರಜನ್ ಅಂದ್ರೆ ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾ, ಮಾರ್ಗರುಧಂ ಅಡ್ಡ ತಡೆದು ನಿಂತ ಅಂದ್ರೆ ಕೃಷ್ಣನ ಮಾರ್ಗವನ್ನೇ ತಡೆದು ನಿಂತಿರುವಂತಹ ವಿಡೂರಥ ದಂತವಕ್ರರನ್ನ ನಿರಾಸ ಅಂದ್ರೆ ಸಂಹಾರ ಮಾಡಿದ, ಹೊಡೆದು ಕೊಂದಿದ್ದಾನೆ. ದಂತವಕ್ರನನ್ನು ಹೀಗೆ ಸಂಹಾರ ಮಾಡಿದ್ದಾನೆ ಭಗವಂತ ಚಕ್ರಾಯುಧದಿಂದ ಹೊಡೆದು. ವಿಡೂರಥ ದಂತವಕ್ರರನ್ನ ತಮ್ಮ ಪಟ್ಟಣಕ್ಕೆ ಆಕ್ರಮಣ ಮಾಡಿದ. ಅವರು ಹಗಲು ಅನೇಕ ಸೇನೆಯನ್ನು ತೆಗೆದುಕೊಂಡು ಬಂದು ರಾತ್ರಿಯೆಲ್ಲ ಯುದ್ಧ ಮಾಡಿದ್ದಾರೆ ಅಂತ ಅವರ ಕಥೆ ಇದೆ. ಅಂತಹ ದಂತವಕ್ರ ವಿಡೂರಥರನ್ನ ಭಗವಂತ ಸಂಹಾರ ಮಾಡಿದ ಅಂತ ಇಷ್ಟು ಕಥೆಯನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಪ್ರಧಾನವಾಗಿ ಅವನು ಸೆಮಂತ ಪಂಚಕ ತೀರ್ಥದಲ್ಲಿ ಕೇವಲ ಅಶ್ವಮೇಧ ಯಾಗ ಮಾತ್ರ ಅಲ್ಲ, ವಸುದೇವ ದೇವಕಿಯರಿಂದ ಮೂರು ಬಾರಿ ಯಾಗಗಳನ್ನು ಮಾಡಿಸಿದ ಅನ್ನುವ ಕಥೆ ಕೂಡ ಇದೆ. ವಸುದೇವ ದೇವಕಿಯರಿಂದ ಯಾಗಗಳನ್ನು ಮಾಡಿಸಿದ, ಅನೇಕ ಪತ್ನಿಯರ ಕೈಲಿ ಸತ್ಕರ್ಮಗಳನ್ನು ಮಾಡಿಸಿ ಎಲ್ಲಾ ಪತ್ನಿಯರ ಕೈಲೂ ಬ್ರಾಹ್ಮಣ ಸಂತರ್ಪಣೆಯನ್ನೆಲ್ಲ ಮಾಡಿಸಿ ಕೃಷ್ಣಾರ್ಪಣೆ ಬಿಡಿಸಿದ ಅನ್ನುವ ಕಥೆಗಳೆಲ್ಲ ಇದ್ದಾವೆ. ಒಟ್ಟಿನಲ್ಲಿ ಆ ಪ್ರಸಂಗವನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಸಂಶಿಕ್ಷ್ಯ ಜಿಷ್ಣುಂ ಸಜರ ಸುತಾರಿಂ ಭೀಮಂ ಸಮಾಶ್ಲಿಷ್ಯ ಜಘಾನ ಚೈತ್ಯಂ ನಿಹತ್ಯ ಸೌಭೇಶಮವೇಕ್ಷ್ಯ ಪಾರ್ಥಾನ್ ವನೆ ಶಿವಾರ್ಚಿ ಖಲ ಮೋಹನಾಯ. ಸಂಶಿಕ್ಷ್ಯ ಜಿಷ್ಣುಂ ಸಜರ ಸುತಾರಿಂ ಜಿಷ್ಣುಂ ಸಂಶಿಕ್ಷ್ಯ. ಇಲ್ಲಿ ನೋಡಿ, ಶಿಶುಪಾಲನನ್ನ ಕೊಂದಾಗ ಒಂದು ತೇಜಸ್ಸು ಪರಮಾತ್ಮನ ದೇಹದಲ್ಲಿ ಸೇರಿಕೊಂಡಿತು. ಆತರ ದಂತವಕ್ರನನ್ನ ಸಂಹಾರ ಮಾಡಿದಾಗಲೂ ಒಂದು ತೇಜಸ್ಸು ಪರಮಾತ್ಮನಲ್ಲಿ ಸೇರಿಕೊಳ್ತು. ಆ ಸೇರಿಕೊಳ್ಳುವುದರ ಔಚಿತ್ಯ ಎಷ್ಟಿದೆ ಅಂತಂದ್ರೆ, ಪರಮಾತ್ಮನ ಕೃಷ್ಣಾವತಾರ ಮುಕ್ತಾಯ ಆದಮೇಲೆ ಭಗವಂತ ನೇರ ಇದೇ ಶರೀರದಿಂದ, ಜ್ಞಾನಾನಂದಮಯವಾದ ತನ್ನ ಶರೀರದಿಂದ ವೈಕುಂಠ ಲೋಕವನ್ನ ಪ್ರವೇಶ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಪ್ರವೇಶ ಮಾಡಬೇಕಾದ್ರೆ ವೈಕುಂಠದ ದ್ವಾರಪಾಲಕರೇ ಜಯ ವಿಜಯರು, ಆ ಜಯ ವಿಜಯರೇ ಶಿಶುಪಾಲ ದಂತವಕ್ರರು. ಹಾಗಾಗಿ ಅವರ ದೇಹದಲ್ಲಿ ಆ ಚೇತನಗಳನ್ನು ಯಾಕೆ ಇಟ್ಟುಕೊಂಡ ಅಂದ್ರೆ, ಅವನ್ ದ್ವಾರಕ್ಕೆ ಹೋಗಬೇಕಾದ್ರೆ ಕೊಡವೆ ಹೋದ್ರೆ ಅವರು ದ್ವಾರದಲ್ಲಿ ನಿಂತುಕೊಳ್ತಾರೆ. ಹಾಗಾಗಿ ಯಾವ ಕಡೆ ಬಸ್ ಹೋಗುತ್ತೋ ಆ ಬಸ್ ಅನ್ನ ಆ ಕಡೆ ಹೋಗುವವರು ಏರಿ ಕೂತ್ಕೊಳ್ತಾರೆ. ಹಾಗೆ ಕೃಷ್ಣ ಪರಂಧಾಮಕ್ಕೆ ಹೋಗುವ ಪರಮ ಪುರುಷ, ಆದ್ರಿಂದ ಅವನ ಮೈಯನ್ನ ಏರಿ ಕುಳಿತ್ರೆ ನಾವಲ್ಲಿಗೆ ಹೋಗ್ಬೋದು ಅಂತ ಶಿಶುಪಾಲ ದಂತವಕ್ರರು ಪರಮಾತ್ಮನ ದೇಹವನ್ನ ಏರಿದ್ರು. ಒಂದು ತೇಜಸ್ಸು ದಂತವಕ್ರನನ್ನ ಸಂಹಾರ ಮಾಡಿದಾಗ ಒಂದು ತೇಜಸ್ಸು ಕೃಷ್ಣನ ಶರೀರವನ್ನ ಪ್ರವೇಶ ಮಾಡಿತು. ಅದರ ಬಗ್ಗೆ ಅಲ್ಲ ಅವನು ಮಹಾದುಷ್ಟ ದಂತವಕ್ರ, ಅವನು ಬಂದು ನಿನ್ನ ದೇಹದ ಒಳಗೆ ಸೇರಿದ್ದಲ್ಲ, ಏನಿದರ ಅರ್ಥ ಅಂತ ಅರ್ಜುನ ಪ್ರಶ್ನೆ ಕೇಳಿದಾಗ ಕೃಷ್ಣ ವ್ಯಾಖ್ಯಾನ ಮಾಡಿದ. ಅದನ್ನೇ ಇಲ್ಲಿ ಹೇಳಿದ್ದು, ಜಿಷ್ಣು ಸಂಶಿಕ್ಷ್ಯ. ಜಿಷ್ಣು ಅಂದ್ರೆ ಅರ್ಜುನ ಅಂತ ಅರ್ಥ. ಅರ್ಜುನನಿಗೆ ಆ ಒಳಗಡೆ ಪ್ರವೇಶ ಮಾಡಿದ ಜೀವ ಯಾರು ಅನ್ನೋದರ ಬಗ್ಗೆ ಎಚ್ಚರವನ್ನ ನೀಡಿದ, ಅವನಿಗೆ ಪಾಠ ಮಾಡಿದ. ಅವನು ಮೂಲ ರೂಪದ ಜಯ ವಿಜಯರು ಸನಕಾದಿಗಳ ಶಾಪದಿಂದ ಈ ಭೂಮಿಯಲ್ಲಿ ಬಂದು ಮೂರು ಯೋನಿಗಳಲ್ಲಿ ಹುಟ್ಟಿದ್ದಾರೆ. ಅವರ ಶಾಪ ವಿಮೋಚನೆ ಇವಾಗ ಆಗಿದೆ. ಆದ್ರಿಂದ ರಾವಣ ಕುಂಭಕರ್ಣರ ಅನ್ನ ಸಂಹಾರ ರಾಮ ಮಾಡಿದಾಗ ತೇಜಸ್ಸು ದೇಹಕ್ಕೆ ಬರಲಿಲ್ಲ. ಅಥವಾ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನ ವರಾಹ ನರಸಿಂಹ ಸಂಹಾರ ಮಾಡಿದಾಗ ದೇಹದಲ್ಲಿ ತೇಜಸ್ಸು ಸೇರಲಿಲ್ಲ. ಕೃಷ್ಣಾವತಾರದಲ್ಲಿ ಮಾತ್ರ ತೇಜಸ್ಸು ಸೇರಿಕೊಳ್ತು. ಯಾಕೆ ಅಂದ್ರೆ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ. ಇವರ ಪಾಪ ಮುಕ್ತಾಯವಾಗಿದೆ, ಮೂರನೆಯ ಜನ್ಮಕ್ಕೆ ಪಾಪ ಮುಕ್ತಾಯವಾಗಿದೆ. ಮೂರು ಅಪರಾಧಗಳಿಗೆ ಶಿಕ್ಷೆಯನ್ನು ಅನುಭವಿಸಿ ಆಗಿದೆ. ಆದ್ರಿಂದ ಅವರು ಉತ್ತಮ ಲೋಕಕ್ಕೆ ಹೋಗಬೇಕು ಅನ್ನುವ ಕಾರಣದಿಂದ ಒಳಗಡೆ ಇರುವಂತ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅನ್ನುವ ದೈತ್ಯರು ಅಂಧಂತಮಸ್ಸಿಗೆ ಹೋಗ್ತಾರೆ. ಒಳ್ಳೆ ಚೇತನರಾದ ಆ ಜಯ ವಿಜಯರು ಕೃಷ್ಣನ ದೇಹವನ್ನ ಆಲಿಂಗಿಸಿಕೊಂಡು ಕೂತ್ಕೊಳ್ತಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಅರ್ಜುನನಿಗೆ ಕೊಟ್ಟ ಅನ್ನುವುದನ್ನ ಜಿಷ್ಣು ಸಂಶಿಕ್ಷ್ಯ. ಜಯಶೀಲನಾದ ಅರ್ಜುನನಿಗೆ ಜಿಷ್ಣು ಅಂತ ಹೆಸರು. ಅವನಿಗೆ ಸಂಶಿಕ್ಷ್ಯ ಅಂದ್ರೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟು ಸಹ ಕೃಷ್ಣ ಪರಮಾತ್ಮನು ಜರಾಸುತಾರಿಂ ಭೀಮಂ ಸಮಾಶ್ಲಿಷ್ಯ ಜಗಾನ ಚೈತ್ಯಂ. ಜರಾಸುತಾರಿಂ ಭೀಮಂ ಸಮಾಶ್ಲಿಷ್ಯ, ಜರಾಸುತಾರಿಂ ಭೀಮಂ ಸಮಾಶ್ಲಿಷ್ಯ ಅಂದ್ರೇನು, ಜರಾಸಂದನ ಶತ್ರುವಾಗಿರುವಂತಹ ಭೀಮನನ್ನ ಆಲಿಂಗನ ಮಾಡಿದ ಅಂದ್ರೆ ಅರ್ಥ ಏನು? ಜರಾಸಂದನನ್ನ ಮುಂದಿನ ಪ್ರಕರಣದಲ್ಲಿ ಭೀಮಸೇನದ ಕೈಯಲ್ಲಿ ಕೊಲ್ಲಿಸ್ತಾನೆ ಕೃಷ್ಣ ಪರಮಾತ್ಮ. ಜರಾಸಂದ 22,800 ಜನ ರಾಜಕುಮಾರರನ್ನ ಬಂಧನದಲ್ಲಿ ಇಟ್ಟಾಗ ಭೀಮನನ್ನ ಮಗಧ ದೇಶಕ್ಕೆ, ಅರ್ಜುನನ ಜೊತೆಗೆ ಭೀಮನನ್ನು ಕರೆದುಕೊಂಡು ಆ ಜರಾಸಂದನಿಗೆ ಕೃಷ್ಣ ಹೇಳ್ತಾನೆ, ನಮ್ಮ ಮೂವರಲ್ಲಿ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಬಹುದು ಅಂತ. ವಾಸ್ತವಿಕವಾಗಿ ಅರ್ಜುನ ಹೆದರುತ್ತಾನೆ. ಜರಾಸಂದ ಹೇಳ್ತಾನೆ, ಅರ್ಜುನನ ಜೊತೆಗೆ ಯುದ್ಧ ಮಾಡಿದ್ರೆ ಇವನು ಬಾಲಕ, ನನಗೆ ಅಪಖ್ಯಾತಿ ಬರುತ್ತೆ. ವಾಸ್ತವಿಕವಾಗಿ ಅರ್ಜುನ ಏನು ಬಾಲಕ ಅಲ್ಲ, ಅವನಿಗೆ 48-50 ವರ್ಷ ಆಗಿದೆ ಅರ್ಜುನನಿಗೆ. ಹಾಗಿದ್ರು ಕೂಡ ಬಾಲಕ ಅಂತ ಹೇಳಿದಾಗ ಯುದ್ಧ ಮಾಡುವ ಪೊಗರನ್ನ ಅರ್ಜುನ ತೋರಿಸಲಿಲ್ಲ. ಯಾಕೆಂದ್ರೆ ಜರಾಸಂದನ ವಿರುದ್ಧ ತಾನು ಸೋಲ್ತೇನೆ ಎನ್ನುವ ನಿಶ್ಚಯ ಇತ್ತು. ಈಗಾಗಲೇ ಕಾಂಡವ ವನವನ್ನ ದಹನ ಮಾಡಿ ಅಹಂಕಾರಿ ಆಗಿದ್ದ ಅರ್ಜುನ, ನಾನೇ ಕಾಂಡವ ವನವನ್ನ ದಹನ ಮಾಡಿದ್ದು, ದಿವಾಂತ ಕವಚರನ ಕೊಂದವನು ನಾನೇ ಎನ್ನುವ ಅಹಂಕಾರ ಬಂದಿತ್ತು. ಅವನ ಅಹಂಕಾರವನ್ನ ಉಪಶಮನ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ತಾನು ಈ ರೀತಿಯಾದ ವ್ಯಾಪಾರ ಮಾಡಿದ. ಅಂದ್ರೆ ಅರ್ಜುನನನ್ನ ಜರಾಸಂದನ ಬಳಿ ಕರೆದುಕೊಂಡು ಹೋದ. ನೋಡಿ, ಅಹಂಕಾರ ಪಟ್ರೆ ಕೆಟ್ಟವ್ರ ಕೈಲಿ ಬಯಸ್ತಾನೆ ದೇವರು. ಆ ದುರ್ಯೋ ಜರಾಸಂದನ ಕೈಲಿ ಅರ್ಜುನನಿಗೆ ಬಯಸಿದ, ಜರಾಸಂದ ಬೈತಾನೆ, ಇದೊಂದು ಹಾಲು ಕುಡಿಯುವ ಮಗುವನ್ನ ಯಾಕೆ ಕರ್ಕೊಂಡು ಬಂದಿದೆ ಯುದ್ಧಕ್ಕೆ ಅಂತ ಕೇಳ್ತಾನೆ. ಇಲ್ಲ, ನಾನು ನಿನ್ ಜೊತೆಗೆ ಯುದ್ಧ ಮಾಡ್ತೀನಿ ಅಂತ ಹೇಳುವ ಪೊಗರು ಅರ್ಜುನನಿಗೆ ಬರಲಿಲ್ಲ. ಆದ್ರಿಂದ ಅಹಂಕಾರ ಪಟ್ರೆ ಎಷ್ಟೇ ಆತ್ಮೀಯರಾದ್ರೂ ಭಗವಂತ ಅವರಿಗೊಂದು ಶಿಕ್ಷೆಯನ್ನು ಕೊಡ್ತಾನೆ ಅನ್ಲಿಕ್ಕೆ ಇದು ಸಾಕ್ಷಿಯಾಗಿದೆ. ಆ ರೀತಿಯಾಗಿ ಅರ್ಜುನನನ್ನ ಕರೆದುಕೊಂಡು ಹೋಗಿದ್ದು ಆಟಕ್ಕೆ ಮಾತ್ರ, ಆ ಭೀಮನ ಪರಾಕ್ರಮವನ್ನು ತೋರಿಸಲಿಕ್ಕೆ, ಕೃಷ್ಣನ ಮಹಿಮೆಯನ್ನು ಅರ್ಥ ಮಾಡಿಸಲಿಕ್ಕೆ, ಆ ಅರ್ಜುನನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕರ್ಕೊಂಡು ಹೋಗಿದ್ದ. ಕೊನೆಗೆ ಭೀಮನ ಮೂಲಕ ಜರಾಸಂದನ ಸಂಹಾರವನ್ನ ಮಾಡಿಸಿ ಅವನನ್ನ ಆಲಿಂಗನ ಮಾಡಿಕೊಂಡ. ಜರಾಸುತಾರಿಂ, ಜರಾಸುತ ಅಂದ್ರೆ ಜರಾಸಂದ, ಅವನ ಅರಿ ಅಂದ್ರೆ ಶತ್ರುವಾದ ಭೀಮ, ಅವನನ್ನ ಆಲಿಂಗನ ಮಾಡಿ ಸಮಾಶ್ಲಿಷ್ಯ ಜಘಾನ ಚೈತ್ಯಂ. ಶಿಶುಪಾಲನನ್ನು ಕೂಡ ಕೊಂದ. ಮುಂದೆ ಪಾಂಡವರಿಗೆ ರಾಜ್ಯವನ್ನೆಲ್ಲ ಕೊಡಬೇಕು ಅಂತ ಕೃಷ್ಣ ಸಂಧಾನಗಳಿಗೆಲ್ಲ ಹೊರಡ್ತಾನೆ. ಅದಕ್ಕಿಂತ ಮೊದಲು ಒಂದು ಅಶ್ವಮೇಧ ಯಾಗವನ್ನ ಪಾಂಡವರು ಮಾಡಬೇಕಾದ್ರೆ ಅದರಲ್ಲಿ ಅಗ್ರಪೂಜೆ ಯಾರಿಗೆ ಎನ್ನುವ ಪ್ರಶ್ನೆ ಬಂದಾಗ ಭೀಷ್ಮರು ಕೃಷ್ಣನಿಗೆ ಎನ್ನುವ ಉತ್ತರವನ್ನು ಕೊಡ್ತಾರೆ. ಆ ಪ್ರಸಂಗದಲ್ಲಿ ಶಿಶುಪಾಲ ವಿಪರೀತವಾಗಿ ಮಾತನಾಡ್ತಾನೆ ಕೃಷ್ಣನ ವಿರುದ್ಧ. ಆ ಪ್ರಸಂಗದಲ್ಲಿ ಅವನ 100 ಅಪರಾಧಗಳನ್ನ ಮನ್ನಿಸ್ತೇನೆ ಅಂತ ಅವರ ತಾಯಿಗೆ, ಶಿಶುಪಾಲನ ತಾಯಿ ಕೃಷ್ಣನಿಗೆ ಸೋದರತೆ ಆಗಬೇಕು, ಅವಳಿಗೊಂದು ಮಾತನ್ನ ಕೊಟ್ಟಿದ್ದ. ನಿನ್ನ ಮಗ 100 ಅಪರಾಧವನ್ನು ಮಾಡುವ ತನಕ ಕ್ಷಮಿಸ್ತೇನೆ ಅಂತ. 100 ಅಪರಾಧ ಪೂರ್ಣ ಆಯಿತು, ಅವನ ಪ್ರಾರಬ್ಧವು ಮುಕ್ತಾಯವಾಗಿತ್ತು. ಆವಾಗ ಶಿಶುಪಾಲನಿಗೆ ಚಕ್ರದಿಂದ ಹೊಡೆದು ಅವನ ಸಂಹಾರವನ್ನ ಮಾಡಿದ. ಅದನ್ನೇ ಜಘಾನ ಚೈತ್ಯಂ, ಚೈತ್ಯ ಅಂದ್ರೆ ಶಿಶುಪಾಲ, ಅವನನ್ನ ಸಂಹಾರ ಮಾಡಿದ. ನಿಹತ್ಯ ಸೌಭೇಕ್ಷಂ ಅವೇಕ್ಷ ಪಾರ್ಥಾನ್. ಆಮೇಲೆ ಮತ್ತೊಬ್ಬ ಸೌಭ ಸಾಲ್ವ, ಸೌಭೇಶಂ ಅಂದ್ರೆ ಸೌಭ ದೇಶದ ಒಡೆಯನಾದ ಸಾಲ್ವ. ಹಿಂದೆ ಒಬ್ಬ ಬ್ರಹ್ಮದತ್ತನ ವಧೆಯನ್ನ ಮಾಡಿದ ಕಥೆಯನ್ನು ಹೇಳಿದ್ದೇವೆ. ಆ ಬ್ರಹ್ಮದತ್ತನ ಮಗನೇ ಸಾಲ್ವ. ಆ ಸಾಲ್ವ ಮಹಾ ಕಡು ವಿರೋಧಿ, ಕೃಷ್ಣನಿಗೆ ಮಹಾ ವಿರೋಧಿ. ಅಂತಹ ವಿಚಕ್ರನ ದೂತನನ್ನಾಗಿ ಮಾಡಿಕೊಂಡವನು, ಹಂಸಡಿಪಿಕರ ಸ್ನೇಹಿತ ಅಂತೆಲ್ಲ 16ನೇ ಪದ್ಯದಲ್ಲಿ ಹೇಳಿದ್ದೆವು. ಅವನು ಬ್ರಹ್ಮದತ್ತ. ಆ ಬ್ರಹ್ಮದತ್ತನ ಮಗ ಮಹಾದುಷ್ಟ, ಅವನು ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ದಂತೆ. ಸೌಭೇಶ ಅಂತ ಅವನಿಗೆ ಹೆಸರು. ಸೌಭ ಅನ್ನುವ ವಿಮಾನದ ಒಡೆಯನಾಗಿದ್ದ. ಅಂತಹ ಸಾಲ್ವನನ್ನ ಸಂಹಾರ ಮಾಡಿದ. ಸೌಭೇಶಂ ನಿಹತ್ಯ ಪಾರ್ಥಾನ್ ಅವೇಕ್ಷ್ಯ ಪಾಂಡವರನ. ಇಷ್ಟರಲ್ಲಿ ಏನಾಗಿತ್ತು ಅಂದ್ರೆ ಕಥೆ, ಧರ್ಮರಾಜನನ್ನ ರಾಜಸೂಯಾಗ ಮುಗಿದಿತ್ತು, ಅದರಿಂದ ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚು ಹುಟ್ಟಿತ್ತು. ಅವನು ಅನಿವಾರ್ಯವಾಗಿ ಪಾಂಡವರ ಉತ್ಕರ್ಷವನ್ನು ಸಹಿಸಲಿಕ್ಕಾಗದೆ ಧೃತರಾಷ್ಟ್ರನಿಗೆ ಪ್ರಚೋದನೆಗಳನ್ನು ಮಾಡಿ ದ್ಯೂತ ಕ್ರೀಡೆಯ ನೆಪವನ್ನು ಮಾಡಿ ಪಾಂಡವರನ್ನ ತಾಡಿಗಟ್ಟಿದ. ದ್ಯೂತ ಕ್ರೀಡೆಯ ಮೋಸದ ದ್ಯೂತವನ್ನಾಡಿ, ಶಕುನಿಯ ಜೊತೆಗೆ ಸೇರಿಕೊಂಡು ಮೋಸದ ದ್ಯೂತ ಕ್ರೀಡೆಯನ್ನಾಡಿ ಪಾಂಡವರನ್ನೆಲ್ಲ ಕಾಡಿಗೆ ವನವಾಸಕ್ಕೆ ಕಳುಹಿಸಿದ. ಆ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಅವೇಕ್ಷ ಪಾರ್ಥಾನ್ ಅಂತ ಕಾಡಿಗೆ ಹೋದಾಗ ಕೃಷ್ಣ ಈ ಸೌಭ ಇವರನ್ನೆಲ್ಲ ಸಂಹಾರ ಮಾಡಿ ತಾನೂ ಕೂಡ ವಿಶೇಷವಾಗಿ ಪಾಂಡವರ ಸಾಂತ್ವನಕ್ಕಾಗಿ ಕಾಡಿಗೆ ಹೋದ. ಪಾಂಡವರ ವನವಾಸದಲ್ಲಿ ಅನೇಕ ಮಾಸಗಳ ಕಾಲ ವಾಸ ಮಾಡಿದ ಅಂತ ಹೇಳಿದ್ದಾರೆ ಆಚಾರ್ಯರು. ಏನು ಒಂದು ದಿನ ಹೋಗಿ ಸಮಾಧಾನ ಮಾಡಿ, ಕೆಲವರು ಹೋಗಬೇಕಲ್ಲ ಅಂತ ಕಾಟಾಚಾರಕ್ಕೆ ಹೋಗಿ ಬಂದು ಮುಗಿತವ್ರನ್ನ ಸಮಾಧಾನ ಮಾಡಿದೆ ನಾನು ಅಂತ ಒಂದು ಮೆಸೇಜ್ ಹಾಕ್ಬಿಟ್ರೆ ಮುಗಿಯುತ್ತೆ ಈ ಕಲಿಯುಗದಲ್ಲಿ. ಕೃಷ್ಣ ಹಾಗೆ ಮಾಡಲಿಲ್ಲ. ಪಾಂಡವರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ನಿಂತ ದೇವರು. 2-3 ತಿಂಗಳು ಪಾಂಡವರ ಜೊತೆಗೆ ವಾಸ ಮಾಡಿದ. ಅವೇಕ್ಷ ಪಾರ್ಥಾನ್ ವನೇ ಪಾರ್ಥಾನ್ ಅವೇಕ್ಷ, ಕಾಡಿನಲ್ಲಿರುವಂತಹ ಪಾಂಡವರನ್ನ ಕಂಡು ಅವರನ್ನ ಸಂತೈಸಿದ. ಅದಾದ ಮೇಲೆ ವನೇ ಶಿವಾರ್ಚಿ ತಲ ಮೋಹನಾಯ. ಶಿವಾರ್ಚಿ ಅಂದ್ರೇನು? ದುರ್ಜನರ ಮೋಹಕ್ಕೋಸ್ಕರ ಕೃಷ್ಣ ನಂತರ ರುಕ್ಮಿಣಿಯಿಂದ ಮಗ ಆಗಲಿಲ್ಲ ಅನ್ನುವ ಕಾರಣದಿಂದ ಶಿವನನ್ನ ಆರಾಧನೆ ಮಾಡಿದ. ಶಿವಾರ್ಚಿ ಖಲ ಮೋಹನಾಯ, ದುಷ್ಟರಿಗೆ ಮೋಹ ಬರಬೇಕು. ಕೃಷ್ಣನೂ ಕೂಡ ಶಿವನನ್ನ ಸರ್ವೋತ್ತಮ ಅಂತ ಆರಾಧನೆ ಮಾಡಿದ ಅಂತ ಅಯೋಗ್ಯ ಜನರಿಗೆ ಮೋಹ ಹುಟ್ಟಬೇಕು, ಅವರನ್ನ ಕನ್ಫ್ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಭಗವಂತ ಅವನು ಕೈಲಾಸಕ್ಕೆ ಹೋಗಿ ರುಕ್ಮಿಣಿಯ ಜೊತೆಗೆ ಸೇರಿಕೊಂಡು ಶಿವನನ್ನ ಆರಾಧನೆ ಮಾಡಿದ. ಶಿವಾರ್ಚಿ ಖಲ ಮೋಹನಾಯ, ಖಲ ಅಂದ್ರೆ ದುಷ್ಟರು, ದುಷ್ಟರ ಮೋಹಕ್ಕೋಸ್ಕರ ಕೈಲಾಸ ಯಾತ್ರೆಯನ್ನ ಮಾಡಿ ಆ ರುದ್ರದೇವರ ಅನುಗ್ರಹವನ್ನ ಪಡೆದು ಅವನ ಅನುಗ್ರಹ ಅಂತ ಮಗನನ್ನ ಪಡೆದ. ಅಲ್ಲಿ ಮಗ ಹುಟ್ಟಿದ್ಯಾರೋ? ಪ್ರದ್ಯುಮ್ನ. ಪ್ರದ್ಯುಮ್ನ ಯಾರೋ? ಸ್ಕಂದ. ಸ್ಕಂದ ಯಾರೋ? ರುದ್ರನ ಮಗ. ಆದ್ರಿಂದ ರುದ್ರನ ಮಗನಿಗೆ ಅನುಗ್ರಹ ಮಾಡ್ಲಿಕ್ಕೆ ಹೋದ ಅಂತಲೂ ಹೇಳ್ಬೋದು. ವಿಶೇಷವಾಗಿ ಆ ರೀತಿಯಾಗಿ ಪ್ರದ್ಯುಮ್ನನ್ನ ಮಗನನ್ನಾಗಿ ಪಡೆದ ರುಕ್ಮಿಣಿಯಿಂದ. ಇಷ್ಟು ಕಥೆಗಳು. ಕೈಲಾಸ ಯಾತ್ರೆಯ ಕಥೆ ತುಂಬಾ ವಿಸ್ತಾರವಾಗಿದೆ, ಅಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕು. ಕಲ ಮೋಹನಾಯ ಅಂತ ದುರ್ಜನರ ಮೋಹಕ್ಕೋಸ್ಕರ ಅಂದಮೇಲೆ ಕಥೆಯನ್ನೇನು ವಿಸ್ತಾರ ಮಾಡಬೇಕಾಗಿಲ್ಲ. ಅದು ವಾಸ್ತವ ಅಂತ ಆದ್ರೆ ಅದರ ವೈಭವ ನೋಡ್ಬೇಕು. ಮೋಹಕ್ಕೆ ಅಂತ ಅಂದ್ಮೇಲೆ ಡ್ಯೂಪ್ಲಿಕೇಟ್ ಅಂತ ಅರ್ಥ. ಕಥೆಯೇ ಡ್ಯೂಪ್ಲಿಕೇಟ್, ಸುಮ್ಮನೆ ಆಡಂಬರಕ್ಕೋಸ್ಕರ ಮಾಡಿದ್ದು, ಹಾಗಾಗಿ ಅದನ್ನೇನು ಹೈಲೈಟ್ ಮಾಡಬೇಕಾಗಿಲ್ಲ. ಕಲ ಮೋಹನಾಯ ಅಂತ ಹೇಳಿದ್ದಾರೆ. ಶಿವಾರ್ಚಿ ಅಂದ್ರೆ ಶಿವನನ್ನ ಆರಾಧನೆ ಮಾಡಿದ. ಸ ಪೌಂಡ್ರಕಂ ನಿರ್ಜಿತವಾನ್ ಜಘಾನ ತಥೈ ಕಲವ್ಯಂ ಚ ಸುದಕ್ಷಿಣಂಚ ಭೈಷ್ಮ್ಯಾವ್ಯಧಾತ್ ಪ್ರೇಮ ಕಲೇರ್ ಬಿಡಂಬಂ ರಾಮಂ ವ್ರಜಂ ಯಾಂತಮಧಾತ್ಮವಾಕ್ಯಾತ್. ಸಪೌಂಡ್ರಕಂ ನಿರ್ಜಿತವಾನ್ ಜಘಾನ ತಥೈಕಲವ್ಯಂ ಚ ಸುದಕ್ಷಿಣಂಚ. ಕೃಷ್ಣ ಕೈಲಾಸ ಯಾತ್ರೆಯನ್ನು ಮುಗಿಸಿ ಬರುವ ಕಾಲಕ್ಕೆ ಪೌಂಡ್ರಕ ವಾಸುದೇವ ಇವನು ಕೂಡ ದ್ವಾರಕೆಗೆ ಮುತ್ತಿಗೆಯನ್ನು ಹಾಕಿದ್ದ. ರಾತ್ರಿ ಕಾಲದಲ್ಲಿ ಪಂಜಿನ ಸಹಾಯದಿಂದ ಕೃಷ್ಣ ಕೈಲಾಸ ಯಾತ್ರೆಗೆ ಹೋಗಬೇಕಾದ್ರೆ ಸಾತ್ಯಕಿಗೆ ದ್ವಾರಕಾಪಟ್ಟಣವನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆಯನ್ನು ವಹಿಸಿ ಹೋಗಿದ್ದ. ಕೃಷ್ಣನ ಪರಮ ಭಕ್ತ ಸಾತ್ಯಕಿ. ಹಾಗಾಗಿ ಎಲ್ಲಾ ಯಾದವರಿಂದ ಸೇರಿಕೊಂಡು ಪೌಂಡ್ರಕ ವಾಸುದೇವನ ತುಂಬಾ ಬಹುದೊಡ್ಡದಾದ ಸೈನ್ಯವನ್ನ ಸಾತ್ಯಕಿ ಒಬ್ಬನೇ ಎದುರಿಸ್ತಾ ಇದ್ದ. ರಾತ್ರಿ ಪಂಜಿನ ಬೆಳಕಿನಲ್ಲಿ ಯುದ್ಧ ನಡೀತಾ ಇತ್ತು ಅಂತ ಹರಿವಂಶ ವರ್ಣನೆ ಮಾಡಿದೆ. ಅಂತಹ ಪೌಂಡ್ರಕ ವಾಸುದೇವ ದಿನನಿತ್ಯ ಅನೇಕ ದಿನಗಳ ಕಾಲ ಯುದ್ಧವನ್ನು ಮಾಡುವ ಪ್ರಸಂಗದಲ್ಲಿ ಗರುಡನನ್ನ ಏರಿಕೊಂಡು ಕೈಲಾಸದಿಂದ ಆಗಮಿಸಿದ ಕೃಷ್ಣ ಅವನನ್ನ ಸೋಲಿಸಿ, ಪೌಂಡ್ರಕ ವಾಸುದೇವನನ್ನ ಸೋಲಿಸಿ ಪುನಃ ಪುನಃ ಯುದ್ಧಕ್ಕೆ ಬಂದ ಅವನನ್ನ ಸಂಹಾರವನ್ನು ಮಾಡಿದ. ಪೌಂಡ್ರಕ ವಾಸುದೇವ ದ್ವಿತೀಯ ಸುತ, ಅವನು ದ್ವಿತೀಯ ಧನು ಅಂತ ಕಶ್ಯಪರ ಮೂಲ ರೂಪದ ಎರಡು ಪತ್ನಿಯರು. ಆ ದ್ವಿತೀಯ ಸುತನಾಗಿ ಹುಟ್ಟಿದ ದುಷ್ಟಪುತ್ರನೇ ಪೌಂಡ್ರಕ ವಾಸುದೇವ. ಧನುವಿನ ಮಗನಾಗಿ ಹುಟ್ಟಿದ ವ್ಯಕ್ತಿಯೇ ಇವನು ಶೃಗಾಲ ವಾಸುದೇವ, ಕರವೀರಪುರದ ವಾಸುದೇವ. ವೇನನ ಅವತಾರ ಅಂತ ಇವನನ್ನ ವರ್ಣನೆ ಮಾಡಿದ್ದಾರೆ. ನಾನೇ ದೇವರು ಅಂತ ಹೇಳುವ ನಾಸ್ತಿಕ್ಯವಾದಿ ವೇನ ಪೌಂಡ್ರಕ ವಾಸುದೇವ. ಅವನು ಶಿವವರದಿಂದ ಉನ್ಮತ್ತನಾಗಿದ್ದ. ಆಮೇಲೆ ನಾನೇ ದೇವರು ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ತಪ್ಪು ತಪ್ಪಾಗಿ ಹೇಳ್ತಾ ಇದ್ದ. ಅಂತಹ ಪೌಂಡ್ರಕ ವಾಸ, ಪೌಂಡ್ರಕ ಅಂದ್ರೆ ಏನು, ಪುಂಡ್ರವನ ಧಾರಣೆ ಮಾಡ್ತಾ ಇದ್ದ, ಊರ್ಧ್ವ ಪುಂಡ್ರವನ ಧಾರಣೆ ಮಾಡ್ತಾ ಇದ್ದ ನಾನೇ ವಿಷ್ಣು ಅಂತ ಹೇಳಿಕೊಳ್ಳಿಕ್ಕೋಸ್ಕರ. ಅನ್ಯಥಾ ಜ್ಞಾನ ಭೂಯಿಷ್ಠನಾಗಿದ್ದ ಅವನು. ಕಾಶಿ ನಗರದ ರಾಜ ತನ್ನ ಮಗಳನ್ನ ವಸುದೇವನಿಗೆ ದಾನ ಮಾಡಬೇಕಾದ್ರೆ ಇವಳಲ್ಲಿ ಹುಟ್ಟಿದ ಮಗನನ್ನ ನನಗೆ ಕೊಡಬೇಕು ಅಂತ ಕೇಳಿ ಮದುವೆ ಮಾಡಿದ್ದ. ಹಾಗಾಗಿ ಕಾಶಿ ಪಟ್ಟಣದಲ್ಲಿ ಅವನಿದ್ದ. ವಸುದೇವನು ಒಳ್ಳೇದಾಯ್ತು ಅನ್ಕೊಂಡ, ಯಾಕೆಂದ್ರೆ ಕೆಟ್ಟ ಮಗ ಅವಳಲ್ಲಿ ಹುಟ್ಟುವನು, ಆ ಧನುವಿನ ಮಗ ಅಲ್ಲೇ ಇರಲಿ ಅಂತ ಅಲ್ಲೇ ಬಿಟ್ಟು ಬಂದಿದ್ದ. ಕೃಷ್ಣ ಇಲ್ಲದೆ ಇರುವ ಪ್ರಸಂಗದಲ್ಲಿ ದ್ವಾರಕೆಗೆ ಮುತ್ತಿಗೆ ಹಾಕಿ ಆ ದ್ವಾರಕಾ ನಗರ ವಾಸಿಗಳನ್ನೆಲ್ಲ ಹಿಂಸಿಸಬೇಕು ಅಂತ ಪ್ರಯತ್ನ ಮಾಡಿದ್ದ. ಅಂತಹ ಪ್ರಸಂಗದಲ್ಲಿ ಪೌಂಡ್ರಕ ವಾಸುದೇವನನ್ನ ಕೃಷ್ಣ ಪರಮಾತ್ಮ ಸೋಲಿಸಿ ಅವನನ್ನ ಸಂಹರಿಸಿದ. ಸಪೌಂಡ್ರಕಂ ನಿರ್ಜಿತ ವಾಂಜಘಾನ ತಥೈಕಲವ್ಯಂಚ ಸುದಕ್ಷಿಣಂಚ. ಆಮೇಲೆ ಮುಂದೆ ಏಕಲವ್ಯನನ್ನ ಸಂಹಾರ ಮಾಡಿದ, ಕಾಶಿರಾಜನ ಮಗನಾದ ಸುದಕ್ಷಿಣನನ್ನು ಸಂಹಾರ ಮಾಡಿದ. ಇವರದ್ದೆಲ್ಲ ಒಂದು ಗುಂಪು. ಏಕಲವ್ಯ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಣಿಮಂತ, ಅವನು ತನ್ನ ಸೇನೆಯನ್ನು ತೆಗೆದುಕೊಂಡು ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಬಂದ. ವಾಸ್ತವಿಕವಾಗಿ ಈ ಕಥಾ ಏಕಲವ್ಯನ ಸಂಹಾರ, ಏಕಲವ್ಯನ ಪರಾಜಯ, ಏಕಲವ್ಯನ ಜೊತೆಗೆ ಯುದ್ಧ, ಇದೆಲ್ಲವನ್ನು ಕೃಷ್ಣ ಪ್ರದ್ಯುಮ್ನ ಹುಟ್ಟೋಕ್ಕಿಂತ ಮೊದಲು ಮಾಡಿದ್ದಾನೆ. ತನ್ನ ಹೊಟ್ಟೆಯಿಂದಲೇ ಪ್ರದ್ಯುಮ್ನನ್ನ ರಚನೆ ಮಾಡಿ ರುಕ್ಮಿಣಿಯ ವಿವಾಹ ಆಗೋಕ್ಕಿಂತ ಮೊದಲೇ ಪ್ರದ್ಯುಮ್ನ ಮೂಲಕ ಶಿಶುಪಾಲನಿಗೆ ಹೊಡೆಸಿದ್ದಾನೆ ಅಂತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಸ್ವಯಂ ಕೃಷ್ಣ ಹೊಡಲಿಲ್ಲಂತೆ, ಯಾಕೆಂದ್ರೆ ತುಂಬಾ ನೀಚ ಕುಲದಲ್ಲಿ ಹುಟ್ಟಿದವನು, ಕ್ಷಾತ್ರ ವಿದ್ಯೆ ಇಲ್ಲದೆ ಇರುವಂತಹ ವ್ಯಕ್ತಿಯ ಬಳಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಇನ್ನೊಬ್ಬರ ಕೈಯಲ್ಲಿ ಯುದ್ಧ ಮಾಡಿಸಿದ ಕೃಷ್ಣ ಅಂತ ಹಿರಣ್ಯದಲ್ಲಿ ಆಚಾರ್ಯರ ಕಥೆಯನ್ನು ಹೇಳಿದ್ದಾರೆ. ಅಂತಹ ಏಕಲವ್ಯನಿಗೆ ಪೆಟ್ಟನ್ನು ಹೊಡೆಸಿದ ಜಗಾನ ತಥಾ ಏಕಲವ್ಯಂಚ ಸುದಕ್ಷಿಣಂಚ ನಿರ್ಜಿತವಾನ್. ಅವರನ್ನ ಸೋಲಿಸಿದ, ಪೌಂಡ್ರಕ ವಾಸುದೇವನನ್ನ ಸೋಲಿಸಿದ. ಆಮೇಲೆ ಏಕಲವ್ಯನನ್ನ ಅವನು ಮತ್ತೆ ಯುದ್ಧಕ್ಕೆ ಬಂದಾಗ ಜಘಾನ ಅಂತಲೇ ಹೇಳಿದ್ದಾರೆ. ನಿರ್ಜಿತವಾನ್ ಜಘಾನ, ಪೌಂಡ್ರಕ ವಾಸುದೇವನನ್ನ ಮೊದಲು ಸೋಲಿಸಿದ, ಮತ್ತು ಯುದ್ಧಕ್ಕೆ ಬಂದಾಗ ಅವನನ್ನ ಸಂಹಾರ ಮಾಡಿದ. ಅದೇ ರೀತಿ ಏಕಲವ್ಯ ಅವನನ್ನು ಸಂಹಾರವದೇ ಮಾಡಿದ ಕೃಷ್ಣ. ಆಮೇಲೆ ಸುದಕ್ಷಿಣಂಚ, ಸುದಕ್ಷಿಣ ಅಂದ್ರೆ ಯಾರು, ಇದೇ ಕಾಶಿರಾಜನ ಮತ್ತೊಬ್ಬ ಪತ್ನಿಯ ಮಗ ಸುದಕ್ಷಿಣ. ಅವನು ಕೂಡ ಒಂದು ಕೃತ್ಯೆಯನ್ನು ನಿರ್ಮಾಣ ಮಾಡಿ ಅವನ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ, ದ್ವಾರಕಾಪಟ್ಟಣವನ್ನೇ ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ದ. ಆ ಪೂರ್ವ ವೈರದಿಂದ, ಪೌಂಡ್ರಕ ವಾಸುದೇವನ ಮರಣದಿಂದೆಲ್ಲ ಬಹಳ ಕಿಚ್ಚನ್ನು ಹಚ್ಚಿಕೊಂಡಿರುವಂತಹ ಸುದಕ್ಷಿಣ ದ್ವಾರಕಾಪಟ್ಟಣವನ್ನೇ ಸಂಹಾರ ಮಾಡಬೇಕು ಅಂತ ಬಂದಾಗ ಆ ಕೃತ್ಯೆಯನ್ನ ಸಂಹಾರ ಮಾಡಿ ಕಾಶಿನಗರದ ಪಟ್ಟಣಕ್ಕೂ ಕೂಡ ಬೆಂಕಿ ಬೀಳ್ತು ಅಂತ ಹೇಳಿದ್ದಾರೆ. ಆ ಸುದಕ್ಷಿಣ ಅನ್ನುವ ಪಾಪಿಷ್ಟನನ್ನ ಕೃಷ್ಣ ಸಂಹಾರ ಮಾಡಿದ. ಹೀಗೆ ಆ ಏಕಲವ್ಯ, ಸುದಕ್ಷಿಣ, ಪೌಂಡ್ರಕ ವಾಸುದೇವ ಇವರೆಲ್ಲರನ್ನು ಕೂಡ ಕೃಷ್ಣನೇ ಸಂಹಾರ ಮಾಡಿದ. ಭೈಷ್ಮ್ಯಾವೇದಾತ್ ಪ್ರೇಮ ಕಲೇರ್ ವಿಡಂಬಂ ರಾಮಂ ಪ್ರಜಮ್ಯ ಅಂತ ಮಥಾತ್ಮ ವಾಕ್ಯಾತ್. ಕೃಷ್ಣ ಭೈಷ್ಮ್ಯಾವೇದಾತ್ ಪ್ರೇಮ ಕಲೆ ವಿಡಂಬಂ, ಪ್ರೇಮ ಕಲೆ ಅಂದ್ರೆ ಕಲಹದ ವಿಳಂಬವನ್ನ ಮಾಡಿದ. ಒಂದು ದಿನ ಕೃಷ್ಣ ತನಗೆಲ್ಲ ಮಕ್ಕಳಾಗಿದ್ದಾರೆ, ತುಂಬಾ ದೊಡ್ಡ ರಾಜನಾಗಿದ್ದಾನೆ, ಶಾಸನ ಮಾಡ್ತಾ ಇದ್ದಾನೆ. ಅಂತಹ ಪ್ರಸಂಗದಲ್ಲಿ ರುಕ್ಮಿಣಿಯ ಮನೆಗೆ ಹೋಗಿ ಒಂದು ನಾಟಕ ಮಾಡಿದ, ವಿಡಂಬನೆ ಮಾಡಿದ, ಗಾರ್ಹಸ್ಥ್ಯ ಜೀವನ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ನಾಟಕವನ್ನ ಮಾಡಿದ. ಏನ್ ನಾಟಕ ಮಾಡಿದ? ಏಕಾಂತದಲ್ಲಿ ಹೋಗಿ ರುಕ್ಮಿಣಿಯ ಕೋಣೆಗೆ ಹೋಗಿ, ರುಕ್ಮಿಣಿ ನಿನ್ನ ಹತ್ರ ಏಕಾಂತದಲ್ಲಿ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿದ. ಬಹಳ ಗಾಬರಿ ಆಯ್ತು ರುಕ್ಮಿಣಿಗೆ. ಯಾವತ್ತು ಭಗವಂತ ಇಷ್ಟೊಂದು ಗಂಭೀರವಾದ ಮುದ್ರೆಯಿಂದ ಬಂದಿರಲಿಲ್ಲ, ಮುಖ ಮುದ್ರೆಯಿಂದ. ಬಹಳ ಗಂಭೀರವಾಗಿ ಕುಳಿತು ರುಕ್ಮಿಣಿಗೆ ಹೇಳ್ತಾನೆ, ನೀನು ನಮ್ಮನ್ನ ಸ್ವೀಕಾರ ಮಾಡಿದ್ದು, ನನ್ನಂತಹ ಒಬ್ಬ ದರಿದ್ರ ಗೋಪಾಲಕನನ್ನ ಸ್ವೀಕಾರ ಮಾಡಿದ್ದು ತುಂಬಾ ಅಪರಾಧವಾಯಿತು ಅಂತ ಭಾಗವತದ ಮಾತುಗಳಿಗೆಲ್ಲ ವಾದಿರಾಜರು ಸರಸಭಾರತಿ ವಿಲಾಸ ಅನ್ನುವ ಗ್ರಂಥದಲ್ಲಿ ಬಹುತೇಕ ಒಂದು ಅಧ್ಯಾಯ ಪೂರ್ಣ ವ್ಯಾಖ್ಯಾನ ಮಾಡಿದ್ದಾರೆ, ಒಂದು ಸರ್ಗ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಇವನು ಹೇಳುವಂತಹ ಮಾತು, ಕೃಷ್ಣ ಹೇಳುವ ಮಾತು, ವೈದರ್ಭಿ ಏತದ ಅವಿಜ್ಞಾಯ ತ್ವಯಾ ದೀರ್ಘ ಸಮೀಕ್ಷೆಯ ವೃತಾವಯಂ ಗುಣೈರ್ಹೀನ ಭಿಕ್ಷುಭಿ ಶ್ಲಾಘಿತಾ ಮುಧ ನಿಷ್ಕಿಂಚನ ವಯಂ ಶಶ್ವತ ನಿಷ್ಕಿಂಚನ ಜನಪ್ರಿಯಾಹ ತಸ್ಮಾತ್ ಪ್ರಾಯೀಣ ನೋಹ್ಯಾಡ್ಯಾಹ ನ ಭಜಂತಿ ಸುಮಧ್ಯಮೇ. ಇದೆಲ್ಲ ಕೃಷ್ಣ ರುಕ್ಮಿಣಿಗೆ ಹೇಳುವ ಮಾತು. ಅಂದ್ರೇನು, ವಿದರ್ಭನ ಕುಲದಲ್ಲಿ ಹುಟ್ಟಿದ ರಾಜನ ಮಗಳು ನೀನು, ಏನೂ ತಿಳಿಯದ ಒಂದು ಅಜ್ಞಾನಿಯಂತೆ ದನ ಮೇಯಿಸುವನನ್ನ ಮದುವೆ ಆದಿಯಲ್ಲ. ನನ್ನ ಬಳಿ ಹಣ ಇಲ್ಲ, ನಾನೊಬ್ಬ ಗೋಪಾಲಕ, ಹೋಗ್ಲಿ ಹಣ ಇದ್ದವರ ಸಂಬಂಧ ಆದ್ರೂ ಚೆನ್ನಾಗಿದೆಯಾ ಅಂದ್ರೆ ಎಲ್ಲ ಬಲಿಷ್ಠ ರಾಜಕುಮಾರರ ವಿರೋಧವನ್ನ ಕಟ್ಟಿಕೊಂಡಿದ್ದೇನೆ. ಹೋಗ್ಲಿ ಹಣವಂತರ ಸಂಘ ಇದೆಯಾ ಅಂದ್ರೆ ನನ್ನನ್ನೆಲ್ಲ ಧ್ಯಾನ ಮಾಡುವವರೆಲ್ಲ ಯಾರು? ಎಲ್ಲ ನಿರ್ಗತಿಕರು, ಏನೋ ಬೇಡ ಅಂತ ಕಾಡಿಗೆ ಹೋದ ಮಂದಿ ನನ್ನನ್ನ ಗೋವಿಂದ ನಾರಾಯಣ ಅಂತ ಸ್ತೋತ್ರ ಮಾಡ್ತಾರೆ. ಆದ್ರಿಂದ ವೃತಾವಯಂ ಗುಣೈರ್ಹೀನ ಭಿಕ್ಷುಭಿ ಶ್ಲಾಘಿತಾ ಮುಧ, ಸನ್ಯಾಸಿಗಳಿಂದ ವ್ಯರ್ಥವಾಗಿ ಹೊಗಳಲ್ಪಟ್ಟ ನನ್ನನ್ನ ಯಾಕೆ ಮದುವೆ ಆದಿ? ಬೇರೆ ಮದುವೆ ಮಾಡಿಕೊಳ್ಳಿದ್ರೆ ಚೆನ್ನಾಗಿತ್ತು ನೀನು ಅಂತ ಕೃಷ್ಣನಿಗೆ ಮೊಮ್ಮಕ್ಕಳಾದ ಮೇಲೆ ಇಂತಹ ಒಂದು ಸಂಸಾರದ ಗಲಾಟೆಯನ್ನು ತೆಗೆದಿದ್ದಾನೆ ದೇವರು. ಬಾಕಿ ಹೆಣ್ಮಕ್ಕಳಾಗಿದ್ರೆ ಹೇಳ್ತಾ ಇದ್ರು, ಇವತ್ತಾದ್ರೂ ನಿಮಗೆ ಬುದ್ಧಿವಂತಲ್ಲ, ನಿಮ್ ಯೋಗ್ಯತೆ ಅರ್ಥ ಆಯ್ತಲ್ವ ಅಂತ ಹೇಳ್ತಾ ಇದ್ರು ಹೆಂಡಂದಿರು. ಆದ್ರೆ ಲಕ್ಷ್ಮೀ ದೇವಿ ಎಂದೆಂದೂ ಅವಳ ಮನಸ್ಸು ಪರಿಶುದ್ಧವಾಗಿದೆ, ಅಜ್ಞಾನಕ್ಕೆ ಅವಕಾಶವೇ ಇಲ್ಲ. ಆ ಕೃಷ್ಣರ ಒಂದೊಂದು ಮಾತಿಗೂ ಅವಳು ವ್ಯಾಖ್ಯಾನ ಮಾಡ್ತಾಳೆ. ಅದನ್ನೇ ವಾದಿರಾಜರು, ರಮಾ ಗತ ಭ್ರಮ ರಮ್ಯತಮ ಜ್ಞಾತ ಸದಾಗಮ. ರಮಾದೇವಿ ಏನಿದ್ದಾಳೆ, ಅವಳು ಗತ ಭ್ರಮ, ಅವಳಿಗೆ ಅಜ್ಞಾನ ಇಲ್ಲ. ಜ್ಞಾತ ಸದಾಗಮ, ಎಲ್ಲ ವೇದ ವಿದ್ಯೆಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವಳು, ಹಾಗಾಗಿ ಪ್ರತಿಯೊಂದಕ್ಕೂ ವ್ಯಾಖ್ಯಾನ ಮಾಡುತ್ತಾಳೆ. ನೀನು ಬಲಿಷ್ಠರ ದ್ವೇಷ ಕಟ್ಟಿಕೊಂಡಿದೆ ಅಂದ್ರೆ ಅರ್ಥ ಏನು? ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳು ಅನಾದಿ ಕಾಲದಿಂದ ನಿನಗೆ ವೈರಿಗಳಾಗಿದ್ದಾವೆ ಅಂತ ವ್ಯಾಖ್ಯಾನ. ನಿಷ್ಕಿಂಚನ ಆದ್ರೆ ಅರ್ಥ ಏನು? ಹಣ ಇಲ್ಲ ಅಂತ ಅರ್ಥ ಅಲ್ಲ, ಕಿಂಚನ ಸ್ವಲ್ಪ ಇಲ್ಲ, ಅವರ ಹತ್ರ ಸ್ವಲ್ಪ ಅಲ್ಪ ಇಲ್ಲ ಅಂದ್ರೆ ಅರ್ಥ ಏನು? ಸಿಕ್ಕಾಪಟ್ಟೆ ಇದೆ ಅಂತ ಅರ್ಥ. ನಿನ್ನಲ್ಲಿರುವ ಸಂಪತ್ತು, ಲಕ್ಷ್ಮೀಪತಿ ನೀನು, ಸಂಪತ್ತಿಗೆ ಕೊರತೆ ಇಲ್ಲ. ನೀನು ಬುದ್ಧಿಹೀನೆ ಅಂತ ನನಗೆ ಬೈದಿಲ್ಲ ನೀನು. ತ್ವಯಾ ಅದೀರ್ಘ ಸಮೀಕ್ಷೆಯ ಅಂತ ಪದಚ್ಛೇದ ಅಲ್ಲ, ತ್ವಯಾ ದೀರ್ಘ ಸಮೀಕ್ಷೆಯ, ತುಂಬಾ ವಿಮರ್ಶೆ ಮಾಡುವ ಬುದ್ಧಿವಂತಳು ನೀನು. ವೈದರ್ಭಿ ಅಂತ ಸಂಬೋಧನೆ ಮಾಡಿದಿ. ವೈದರ್ಭಿ ಅಂದ್ರೇನು? ಅರ್ಭ ಅಪಿ ವಿಧ ಯಸ್ಮಿನ್ ಕುಲೆ ತದು ವೈದರ್ಭಿ ಕುಲಂ ಅಂತ. ಬಾಲ್ಯದಲ್ಲಿಯೇ ಯಾವ ಮಕ್ಕಳಲ್ಲಿ ಚುರುಕುತನ ಇದೆ ಅದು ವೈದರ್ಭಿ ಕುಲ ಅಂತ ಜಾಣೆ ಆಗಿರೋದ್ರಿಂದಲೇ ನನ್ನಂತಹ ಗುಣವಂತನನ್ನ ಸ್ವೀಕಾರ ಮಾಡಿದಿ. ಕಾಮಕ್ರೋಧಾದಿಗಳಿಲ್ಲದ ಏನೋ ಬೇಡ ಅಂತ ಹೇಳುವ ಸಜ್ಜನರಿಗೂ ಬೇಕಾದ ವ್ಯಕ್ತಿತ್ವ ಉಳ್ಳ, ಏನೋ ಬೇಡ ಅಂತ ಯಾರು ಹೇಳ್ತಾರೆ? ಏನೋ ಬೇಡ ಅಂತ ಹೇಳುವ ಸಜ್ಜನರಿಗೂ ಕೂಡ ನೀನು ಬೇಕಾದ ವ್ಯಕ್ತಿತ್ವವನ್ನ ಪಡೆದುಕೊಂಡಿದಿ. ಹಾಗಾಗಿ ಅವರಿಗೂ ಬೇಕಾದ ವ್ಯಕ್ತಿತ್ವದವನು ನಿನ್ನಂಥವನನ್ನ ಮದುವೆ ಆಗಲಿಕ್ಕೆ ನನ್ನ ಅನಂತ ಜನ್ಮಗಳ ಫಲ ಅಂತ ಆ ರುಕ್ಮಿಣೀ ದೇವಿ ಭಗವಂತನನ್ನ ಪ್ರಶಂಸೆ ಮಾಡುವ ವಚನಗಳಿದ್ದಾವೆ. ಅದನ್ನೆಲ್ಲ ಬಹಳ ಸುಂದರವಾಗಿ, ಬಹಳ ಒಳ್ಳೆಯ ಸಬ್ಜೆಕ್ಟ್ ಅದು. ಆ ಪ್ರಸಂಗವನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಭೈಷ್ಮ್ಯ ರುಕ್ಮಿಣೀ ದೇವಿಯಿಂದ ಪ್ರೇಮ ಕಲೇರ್ ವಿಡಂಬಂ, ಪ್ರೇಮ ಕಲಹದ ವಿಡಂಬನೆಯನ್ನು ವ್ಯಥಾ ಮಾಡಿದನು ಅಂತ ಅರ್ಥ. ಅಂದ್ರೆ ವಿನೋದದ ದಾಂಪತ್ಯ ಜೀವನದಲ್ಲಿ ಒಂದು ಸ್ವಲ್ಪ ವಿನೋದದ ಮಾತುಗಳು ಕೂಡ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಭಗವಂತ ನಡೆದುಕೊಂಡಿದ್ದಾನೆ. ಅದಾದ ಮೇಲೆ ಮುಂದೆ ರಾಮಂ ವ್ರಜಂ ಯಾಂತ ಮಥಾತ್ಮ ವಾಕ್ಯಾತ್, ನಂದಗೋಕುಲಕ್ಕೆ ಒಂದು ಬಾರಿ ಉದ್ಧವನನ್ನ ಕಳಿಸಿಕೊಟ್ಟಿದ್ದ, ಈಗ ಆ ಗೋಪಿಯರೆಲ್ಲ ಕೃಷ್ಣನ ವಿರಹದಿಂದ ದುಃಖಿತರಾಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರ ಯೋಗಕ್ಷೇಮಕ್ಕೋಸ್ಕರ ರಾಮನನ್ನ ಕಳುಹಿಸಿಕೊಟ್ಟ, ಬಲರಾಮನನ್ನ ಕಳುಹಿಸಿಕೊಟ್ಟ. ನಾನು ಸತ್ಯದಲ್ಲೇ ಬರ್ತೇನೆ, ಆ ಗೋಪಿಯರು ಪ್ರಾಣ ತ್ಯಾಗ ಮಾಡಿ ಯಾರು ಎಷ್ಟೋ ಜನ ಕೃಷ್ಣ ಬರುವ ತನಕ ಊಟ ಬಿಟ್ಟಿದ್ದಾರೆ, ನಿದ್ರೆ ಬಿಟ್ಟಿದ್ದಾರೆ, ಅನೇಕ ಜಡೆ ಹಾಕಿಕೊಳ್ಳದೆ ಕೂತಿದ್ದಾರಂತೆ ಎಷ್ಟೋ ಜನ ಹೆಣ್ಮಕ್ಕಳು. ತಲೆಗೆ ಎಣ್ಣೆ ಹಚ್ಚಿಕೊಂಡಿಲ್ಲ, 30 ವರ್ಷ 30 ವರ್ಷಗಳ ಕಾಲ ಈ ತರ ಎಲ್ಲ ತ್ಯಾಗ ಮಾಡಿದ್ದಾರೆ, ಅವರಿಗೆಲ್ಲ ನೀನು ಸಮಾಧಾನ ಮಾಡುವಂತ ಬಲರಾಮನನ್ನ ಕಳಿಸಿಕೊಟ್ಟ, ತನ್ನ ಮಾತಿನಂತೆ ಬಲರಾಮನನ್ನ ಕಳುಹಿಸಿಕೊಟ್ಟ ಅಂತ. ಅಥ ಆತ್ಮವಾಕ್ಯಾತ್, ಅರ್ಥಾತ್ಮವಾಕ್ಯಾತ್ ಅಂತ ಇದೆ, ಅಥ ಆತ್ಮವಾಕ್ಯಾತ್ ಅಂತ ಆಗ್ಬೇಕು. ಹೀಗೆ 3 ಶ್ಲೋಕಗಳ ಅರ್ಥ ಆಯ್ತು. ಇನ್ನು 25ನೆಯ ಪದ್ಯ, ಮೈಂದಂ ಚ ಹತ್ವಾ ವಿವಿಧಗ್ನ ಮದ್ರೋ ಕೃಷ್ಣೋಭ್ಯನಂದತ್ ಕುರು ಭೀಷಣಂಚ ಅಗ್ನಿಯಾದಿಜಿತ್ಬಾಣಜಯಿ ಪ್ರಭಾಸೆ ಪ್ರಾಪಸ್ಸ ಪ್ರಭಾಸೆ ಪ್ರಾಪ ಪಾರ್ಥಾನ್ ಕುರು ರಾಷ್ಟ್ರಗಾಂಶ್ಚ ಮೈಂದಂ ಚ ಹತ್ವಾ ವಿವಿಧಗ್ನ ಮದ್ರೋ. ಕೃಷ್ಣ ಬಲರಾಮ ಆ ನಂದಗೋಕುಲದ ಜನತೆಯನ್ನೆಲ್ಲ ಸಮಾಧಾನ ಮಾಡಿ ದ್ವಾರಕಾಪಟ್ಟಣಕ್ಕೆ ಬಂದ. ಅಲ್ಲಿ ಅಲ್ಲಿ ಅದ್ರೋವ್ ಅಂತ ಇದೆ, ರೈವತ ಪರ್ವತಕ್ಕೆ ಬಂದ. ಅಲ್ಲಿ ಮೈಂದ ದ್ವಿವಿಧ, ಮೈಂದ ವಿವಿಧ ಅಂತ ಅವರಿಬ್ಬರು ಮಹಾದುಷ್ಟರಂತೆ ಅವರು. ವಾಸ್ತವಿಕವಾಗಿ ಮೈಂದ ವಿವಿಧ ಅವರು ತ್ರೇತಾಯುಗದ ಕೋತಿಗಳು, ಅಶ್ವಿನಿ ದೇವತೆಗಳ ಅವತಾರ ಅವರಿಬ್ರು. ಹಾಗೆ ಉಳ್ಕೊಂಡಿದ್ದಾರೆ, ರಾಮಾವತಾರದಲ್ಲಿ ಸಂಹಾರವನ್ನ ಹೊಂದದೆ ಉಳ್ಕೊಂಡಿದ್ದಾರೆ. ವೈದ್ಯರಲ್ವಾ, ಅವರೇ ಚಿಕಿತ್ಸೆಯನ್ನು ತೆಗೆದುಕೊಂಡು ಸುಖವಾಗಿ ಬದುಕಿದ್ದಾರೆ ಅವರು. ಅಂತಹ ಪ್ರಸಂಗದಲ್ಲಿ ದ್ವಾಪರ ಯುಗ ಬರುವಷ್ಟರಲ್ಲಿ ಅವರಿಗೆ ಕಲಿ ಪ್ರವೇಶ ಆಗಿದೆ ಅಂತೆ ನೋಡಿ. ಆದ್ರಿಂದಲೇ ಕಲಿಯುಗದಲ್ಲಿ ಎಲ್ಲ ಕಡೆ ಅಜ್ಞಾನ ಆವರಿಸಿದಾಗ ಯಾರ ಅವತಾರ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ವಾಯುದೇವರನ್ನ ಭಗವಂತ ಕಳುಹಿಸಿಕೊಟ್ಟ ಮುಖ್ಯ ಪ್ರಾಣನನ್ನ. ಬೇರೆ ಯಾವ ದೇವತೆಗಳು ಹೋದ್ರೂ ಅವರಿಗೂ ಕಲಿ ಪ್ರವೇಶ ಆಗಿಬಿಡುತ್ತೆ, ದೇವತೆಗಳಿಗೆಲ್ಲ ಕಲಿ ಪ್ರವೇಶ ಆಗುತ್ತೆ ಅಂತ ಹೇಳಿದ ಮೇಲೆ ಇವತ್ತಿನ ಭೂಲೋಕದ ಮಾನವರಿಗೆಲ್ಲ ಕಲಿ ಪ್ರವೇಶ ಆಗಿದೆ, ಎಷ್ಟು ಜನರಿಗೆ ಕಲಿ ಪ್ರವೇಶ ಆಗಿದೆ ಅನ್ನೋದು ದೊಡ್ಡ ವಿಚಾರ ಅಲ್ಲ. ವಾಯುದೇವರೊಬ್ಬರಿಗೆ ಕಲಿ ಪ್ರವೇಶ ಇಲ್ಲ. ದ್ವಾಪರ ಯುಗದಲ್ಲಿ ರಾಮನ, ತ್ರೇತಾಯುಗದಲ್ಲಿ ರಾಮನ ಸೇವೆ ಮಾಡಿದ ಮೈಂದ ವಿವಿಧ ಅವರೆಲ್ಲ ಪಾಪ ಸೇತುವೆ ನಿರ್ಮಾಣಕ್ಕೆಲ್ಲ ಸಹಾಯ ಮಾಡಿದವರು, ರಾಮ ಸೇತು ನಿರ್ಮಾಣ ಮಾಡಿದವರು, ಹನುಮಂತನ ಭಂಟರು, ಅವರಿಗೆ ಕಲಿ ಪ್ರವೇಶ ಆಗಿ ದ್ವಾರಕಾ ಪಟ್ಟಣವನ್ನೇ ಮುಳುಗಿಸಬೇಕು ಅಂತ ಅವರ ಪೃಷ್ಠಭಾಗವನ್ನ ಕೃಷ್ಣ ಬಲರಾಮನಿಗೆ ತೋರಿಸ್ತಾರೆ. ಅಂದ್ರೇನು, ಅವರ ಗುಹ್ಯಾಂಗಗಳನ್ನೆಲ್ಲ ತೋರಿಸ್ತಾರೆ, ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾರೆ, ಅವರ ಬೊಗಸೆಯಿಂದ ನೀರನ್ನೆಲ್ಲ ಚೆಲ್ಲಿ ದ್ವಾರಕಾ ಪಟ್ಟಣವನ್ನೇ ಮುಳುಗಿಸಿ ಬಿಡ್ತೇವೆ ಅಂತ ಸಂಕಲ್ಪ ಮಾಡ್ತಾರೆ. ಇಂಥ ಒಂದು ಕೆಟ್ಟತನದಲ್ಲಿ ವರ್ತಿಸಿದ ಆ ಪಾಪಿಷ್ಠವಾದ ಬುದ್ಧಿ ಆ ಮೈಂದ ವಿವಿಧರಲ್ಲಿ ಬರುತ್ತೆ. ಅವರ ದುಷ್ಟತನವನ್ನು ಕಂಡು ಕೃಷ್ಣ ಬಲರಾಮನಿಗೆ ಹೇಳ್ತಾನೆ, ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಬಾ ಅಂತ. ಅವಾಗ ಅವರನ್ನ ಬಲರಾಮ ಬಂದು ಸಂಹಾರ ಮಾಡ್ತಾನೆ. ಮೂಲತಃ ಅಶ್ವಿನಿ ದೇವತೆಗಳು ಅವರನ್ನ ಬಲರಾಮ ಸಂಹಾರ ಮಾಡ್ತಾನೆ. ಮೈಂದಂ ಚ ಹತ್ವಾ ವಿವಿಧಗ್ನ ಮದ್ರೌ ಕೃಷ್ಣೋಭ್ಯನಂದತು ಕುರು ಭೀಷಣಂಚ. ಕೃಷ್ಣ ಅಭ್ಯನಂದತ ಕುರು ಭೀಷಣಂಚ. ಕೃಷ್ಣ ಅಭ್ಯನಂದತ ಅಂದ್ರೇನು, ಬಲರಾಮನನ್ನ ಅಭಿನಂದಿಸಿದ. ವಿಶೇಷವಾಗಿ ಅಂತಹ ಬಲರಾಮನನ್ನ ಕೃಷ್ಣ ಅಭಿನಂದಿಸಿದ. ಆಮೇಲೆ ಕೃಷ್ಣ ಏನ್ ಮಾಡಿದ, ಕೃಷ್ಣ ಅಭ್ಯನಂದತ ಕುರು ಭೀಷಣಂಚ ಅಜ್ಞಾದಿಜಿತ್ ಬಾಣಜಯಿ ಪ್ರಭಾಸೆ. ಬಾಣಾಸುರ, ಈ ಬಾಣಾಸುರನಿಗೆ ಅಗ್ನಿ ಮೊದಲಾದ ದೇವತೆಗಳೆಲ್ಲ ವಶರಾಗಿದ್ರು ಅಂತ. ಇದು ಹರಿವಂಶದಲ್ಲಿ ಬರುವ ಕಥೆ, ಭಾಗವತದಲ್ಲಿ ಅಷ್ಟು ವಿಸ್ತಾರವಾಗಿಲ್ಲ ಕಥೆ. ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ. ಅನಿರುದ್ಧನನ್ನ ಬಾಣಾಸುರನ ಮಗಳಾಗಿರುವಂತಹ ಉಷೆ ಅಪಹಾರ ಮಾಡಿಕೊಂಡು ಹೋಗ್ತಾಳೆ ಮದುವೆ ಆಗಬೇಕು ಅಂತ. ಇಂಥ ಪ್ರಸಂಗದಲ್ಲಿ ಆ ಬಾಣಾಸುರನ ಜೊತೆಗೆ ಯುದ್ಧ ಅನ್ನೋದು, ಅವನು ಶಿವಭಕ್ತ ಬಾಣಾಸುರ, ಆ ಬಾಣಾಸುರನ ಜೊತೆಗೆ ಯುದ್ಧ ಅನಿವಾರ್ಯವಾಗುತ್ತೆ. ಆ ಅನಿವಾರ್ಯವಾದ ಪ್ರಸಂಗದಲ್ಲಿ ಆ ಬಾಣಾಸುರನ ಪ್ರಭಾವ ಎಂತಹದ್ದು ಅಂದ್ರೆ, ರುದ್ರದೇವರ ಅನುಗ್ರಹದಿಂದ ದಿಗ್ಪಾದಕರನ್ನೆಲ್ಲ ವಶ ಮಾಡಿಕೊಂಡಿದ್ದಂತೆ ಬಾಣಾಸುರ. ಅಗ್ನಿದೇವ ಬಾಣಾಸುರನಿಗೆ ಭಂಟನಾಗಿದ್ದಂತೆ. ಕೃಷ್ಣ ಯುದ್ಧಕ್ಕೆ ಹೋದಾಗ ಅಗ್ನಿದೇವ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಬರ್ತಾನೆ. ಹೇಳಿದ್ನಲ್ಲ ದೇವತೆಗಳಿಗೂ ಕಲಿ ಪ್ರವೇಶ ಆಗುತ್ತೆ ಅಂತ, ಅದನ್ನ ಇಲ್ಲಿ ಹೇಳಿದ್ ಬಾಣಾಸುರನನ್ನ. ಅಲ್ಲಿ ಹಿಂದೆ ಒಂದು ಶಬ್ದ ಬಂತು, ಕುರು ಭೀಷಣಂಚ ಅಂತ, ಅಭ್ಯನಂದತ್ ಕುರು ಭೀಷಣಂಚ ಅಂತ. ಕುರು ಭೀಷಣ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿಲ್ಲ ನಾನು. ಕುರು ಭೀಷಣ ಅಂದ್ರೆ ಅದರ ಮಧ್ಯದಲ್ಲಿ ಒಂದು ಕಥೆ ಇದೆ. ಈ ಸಾಂಬನನ್ನ, ಜಾಂಬವತಿ ಸುತನಾದ ಸಾಂಬನನ್ನ ದುರ್ಯೋಧನ ಬಂಧನದಲ್ಲಿ ಇಡ್ತಾನೆ. ಕಾರಣ ಏನು ಅಂದ್ರೆ, ದುರ್ಯೋಧನನಿಗೆ ಒಬ್ಳು ಸುಲಕ್ಷಣ ಅಂತ ಮಗಳಿರ್ತಾಳೆ, ಅವಳನ್ನ ಸಾಂಬ ಅಪಹಾರ ಮಾಡ್ತಾನೆ. ದುರ್ಯೋಧನದ ಮಗಳನ್ನ ಸಾಂಬ ಅಪಹಾರ ಮಾಡ್ತಾನೆ. ಸಿಟ್ಟು ಮಾಡಿಕೊಂಡು ದುರ್ಯೋಧನ ಏನ್ ಮಾಡ್ತಾನೆ ಅಂದ್ರೆ, ಸಾಂಬನನ್ನ ಬಂಧನದಲ್ಲಿ ಇಡ್ತಾನೆ. ಬಂಧನದಲ್ಲಿಟ್ಟಾಗ ಕೃಷ್ಣ ಏನ್ ಹೇಳ್ತಾನೆ, ನೋಡಪ್ಪ ಒಂದು ಅನ್ಯಾಯ ನಡೀತಾ ಇದೆ, ನನ್ನ ಮಗನನ್ನ ಬಂಧನದಲ್ಲಿ ಇಟ್ಟಿದ್ದಾನೆ, ನೀನು ಪರಿಹಾರ ಮಾಡು ಅಂತ ಬಲರಾಮನಿಗೆ. ಹೇಗಿದ್ರು ದುರ್ಯೋಧನ ಬಲರಾಮನ ಶಿಷ್ಯ ಅಂತ ಕೃಷ್ಣ ಉತ್ತರ ಕೊಡ್ತಾನೆ, ಅಂದ್ರೆ ಬಲರಾಮನಿಗೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ಬಲರಾಮ ದೊಡ್ಡ ಸಿಗಿಯಲ್ಲಿ ಹೋಗ್ತಾನೆ, ನಾನು ಅವನಿಗೆ ಗುರು ಆಗಿದ್ದೇನೆ, ನನ್ನ ಮಾತು ನನ್ನ ಶಿಷ್ಯ ಕೇಳ್ತಾನೆ ಎನ್ನುವ ಭರವಸೆಯಲ್ಲಿ ಹೋಗ್ತಾನೆ. ಹೋದಾಗ ದುರ್ಯೋಧನ ಬಲರಾಮ ಬರ್ತಾ ಇದ್ದಾನೆ ತನಗೆ ತಿಳುವಳಿಕೆ ಹೇಳಲಿಕ್ಕೆ, ಬುದ್ಧಿವಾದ ಹೇಳಲಿಕ್ಕೆ ಅಂತ ಈ ವಿಚಾರವನ್ನ ತಿಳಿದುಕೊಂಡು ದುರ್ಯೋಧನ ಒಂದು ಮಾತನ್ನು ಹೇಳಿ ಕಳಿಸ್ತಾನೆ. ನನ್ನ ಕಾಲಿನ ಚಪ್ಪಲಿ ನನ್ನ ತಲೆ ಮೇಲೆ ಕೂತ್ಕೊಳ್ಳಿಕ್ ಬರ್ತಾ ಇದೆ ಅಂತ ಹೇಳಿ ಕಳಿಸ್ತಾನೆ. ಅಂದ್ರೆ ಬಲರಾಮನನ್ನ ಚಪ್ಪಲಿ ಅಂತಾನೆ, ಗುರು ಪಾಠ ಮಾಡಿದ ಗುರುವನ್ನ ಚಪ್ಪಲಿ ಅಂತ ಹೇಳಿ ಅದು ನನ್ನ ತಲೆ ಮೇಲೆ ಕೂತ್ಕೊಳ್ಳಿಕ್ ಬರ್ತಾ ಇದೆ ಅಂತ ಇಂಥ ನೀಚವಾದ ಮಾತನ್ನು ಆಡ್ತಾನೆ. ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ ಹೇಗೆ ಪೆಟ್ಟು ತಿನ್ನಬೇಕು ಅಲ್ಲಿ ದೃಷ್ಟಾಂತ ಇವನೇ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡೇ ಉಪದೇಶ ಮಾಡಿ, ಕಂಡ ಕಂಡಲ್ಲಿ ಮಾರಾಟ ಮಾಡಬೇಡಿ ಧರ್ಮವನ್ನ, ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಮಾರಾಟಕ್ಕಿಟ್ಟಿಲ್ಲ ನಮ್ಮ ಧರ್ಮ ಅಂತೆಲ್ಲ ಆಚಾರ್ಯರ ಸಂದೇಶಗಳಿದೆ. ಅದಿರಲಿ, ಈ ರೀತಿಯಾಗಿ ಬಲರಾಮನಿಗೆ ಅಪಮಾನ ಮಾಡಿದ ದುರ್ಯೋಧನ. ಅವಾಗ ಕೃಷ್ಣ ಏನ್ ಮಾಡಿದ, ಬಲರಾಮ ಏನ್ ಮಾಡಿದ, ತನ್ನ ಮೂಲ ರೂಪವನ್ನ ಸ್ಮರಣೆ ಮಾಡಿಕೊಂಡು ತನ್ನ ಕೈಯಲ್ಲಿರುವ ನೇಗಿಲನ್ನ ಹಾಕಿ ಹಸ್ತಿನಾವತಿಯನ್ನ ಯಮುನೆಗೆ ಸೆಳೆದು ಬಿಡ್ತೇನೆ ಅಂತ, ಯಮುನೆಗೆ ಬೀಳಿಸ್ತೇನೆ ನಾನು ಹಸ್ತಿನಾವತಿಯನ್ನ ಅಂತ ಅವನ ನೇಗಿಲು ಹಾಕಿ ಸೆಳೆದ. ಅರ್ಧ ಹಸ್ತಿನಾವತಿ ಇವತ್ತು ಬಗ್ಗಿನ ಹಾಗೆ ಇದೆಯಂತೆ. ಆ ಸಂದರ್ಭದಲ್ಲಿ ತಪ್ಪಾಯ್ತು ತಪ್ಪಾಯ್ತು ಅಂತ ಓಡಿಕೊಂಡು ಬಂದ, ಸಾಂಬನನ್ನು ಬಂಧನದಿಂದ ಬಿಡುಗಡೆ ಮಾಡಿಕೊಟ್ಟ. ಕಾಲಿಗೆ ಬಿದ್ದ, ಅವನಿಗೆ ಮರಣ ಬರುತ್ತೆ ಅಂತ ಗೊತ್ತಾಗಿ ದುರ್ಯೋಧನ ಕಾಲಿಗೆ ಬಿದ್ದ ಅಂತ ಕಥೆ ಇದೆ. ಅದನ್ನ ಕುರು ಭೀಷಣಂಚ ಅಂತ. ಕುರು ಅಂದ್ರೆ ಹಸ್ತಿನಾವತಿ ಅಂತ ಕೌರವರ ಪಟ್ಟಣ ಅಂತ ಇಟ್ಕೊಳ್ಬಹುದು, ಅಥವಾ ಕುರು ಅಂದ್ರೆ ಇವನೇ ದುರ್ಯೋಧನ, ಅವನಿಗೆ ಭೀಷಣ ಅಂದ್ರೆ ಭಯವನ್ನ ಬಲರಾಮ ಹುಟ್ಟಿಸಿದ ಅಂತ ಎಲ್ಲ ಶುಕ್ಲಕೇಶದ ಮಹಿಮೆಗಳನ್ನ ಚಿಂತನೆ ಮಾಡಬೇಕು. ಇದು ಕೃಷ್ಣಮಾಲಾ ಸ್ತೋತ್ರದಲ್ಲಿ ಬಲರಾಮನ ಕಥೆ ದಶಮ ಸ್ಕಂದದ ಉತ್ತರಾರ್ಧದಲ್ಲಿ ಬರುತ್ತೆ. ಇದು ಇಲ್ಲಿ ಹೇಳಿದ ಎಲ್ಲಾ ಕಥೆಗಳು ಕೂಡ ಅಂದ್ರೆ ಮಹಿಂದ ವಿವಿಧರ ಸಂಹಾರ, ಹಸ್ತಿನಾವತಿಯ ಸೆಳೆತ, ಅಥವಾ ದುರ್ಯೋಧನನಿಗೆ ಪಾಠ ಕಲಿಸಿದ್ದು, ಇದೆಲ್ಲ ಬಲರಾಮನ ಮಹಿಮೆ. ಆದ್ರೂ ಭಗವಂತನ ಮಹಿಮೆಯಲ್ಲೇ ಪರಿವಸಾನ, ಶುಕ್ಲಕೇಶದ ಅಭಿವ್ಯಕ್ತಿಯನ್ನು ಇಟ್ಟುಕೊಂಡು ಚಿಂತನೆ ಮಾಡಬೇಕು. ಕುರು ಭೀಷಣಂಚ ಅಂತ. ಆಮೇಲೆ ಅಜ್ಞಾನಿಜಿತ್ ಬಾಣಜಯಿ ಪ್ರಭಾಸೆ ಪ್ರಾಪ ಪಾರ್ಥಾನ್ ಕುರು ರಾಷ್ಟ್ರಗಾಂಶ್ಚ ಅಂತ. ಅಜ್ಞಾದಿಜಿತ್ ಅಂದ್ರೆ ಬಾಣಾಸುರಳಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿರುವಂತಹ ಅಗ್ನಿ ಮೊದಲಾದ ದಿಕ್ಪತಿಗಳನ್ನೆಲ್ಲ ಕೃಷ್ಣ ಸೋಲಿಸಿದ, ಬಾಣಾಸುರನನ್ನು ಗೆದ್ದ. ಆಮೇಲೆ ಅನಿರುದ್ಧನನ್ನ ಅವನು ಎಳ್ಕೊಂಡು ಹೋಗಿದ್ದ. ಬಾಣಜಯಿ ಅಂದ್ರೆ ಏನು, ಅನಿರುದ್ಧನ ಬಂಧನವನ್ನೆಲ್ಲ ಬಿಡುಗಡೆ ಮಾಡಿ ತೆಗೆದುಕೊಂಡು ಬಂದ ಅಂತ ಆ ಘಟನೆಯನ್ನ ಇಲ್ಲಿ ಸಂಗ್ರಹ ಮಾಡಿದ್ದು ಬಾಣಜಯಿ. ಅದಾದ ಮೇಲೆ ಪ್ರಭಾಸೆ ಪ್ರಾಪ ಪಾರ್ಥಾನ್, ಒಂದು ಬಾರಿ ಪ್ರಭಾಸ ಕ್ಷೇತ್ರದಲ್ಲಿ ವನವಾಸದಲ್ಲಿ ಯಾತ್ರೆ ಮಾಡ್ತಾನೆ ಇದ್ರು. ಪಾಂಡವರ ವನವಾಸ ಇನ್ನು ಮುಕ್ತಾಯ ಆಗಿರಲಿಲ್ಲ, ಅವರು ವನವಾಸದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ರು. ಇವತ್ತಿನ ಸೋಮನಾಥ ಅಂತ ಏನು ಕರೀತೇವೆ, ಹಿರಣ್ಯ ನದಿ ಇದೆ, ಸಮುದ್ರ ಇದೆ, ಅಂತಹ ಪ್ರಭಾಸ ಕ್ಷೇತ್ರಕ್ಕೆ ಪಾಂಡವರೆಲ್ಲ ಆಗಮಿಸಿದ್ರು ತೀರ್ಥಯಾತ್ರೆ ವನವಾಸವನ್ನ ಮಾಡಿಕೊಂಡು. ಅಲ್ಲಿ ಕೃಷ್ಣ ಪಾಂಡವರನ್ನ ಮತ್ತೆ ಭೇಟಿ ಆಗ್ತಾನೆ, ಅಂದ್ರೆ ವನವಾಸದ ಎರಡನೇ ಬಾರಿ ಭೇಟಿ ಮಾಡಿ ಆ ಪಾಂಡವರಿಗೆಲ್ಲ ಸಮಾಧಾನವನ್ನ ಮಾಡ್ತಾನೆ ಎನ್ನುವ ಕಥೆಯನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಪ್ರಭಾಸೆ ಪ್ರಾಪ ಪಾರ್ಥಾನ್ ಕುರು ರಾಷ್ಟ್ರಗಾಂಶ್ಚ. ವನವಾಸದ ಕೊನೆಯಲ್ಲಿ ಮತ್ತೆ ಇನ್ನೊಮ್ಮೆ ಭೇಟಿ ಮಾಡ್ತಾನೆ. ಯಾವಾಗ ಹಸ್ತಿನಾವತಿಗೆ ಬಂದ ಮೇಲೂ ಕೂಡ ಪಾಂಡವರನ್ನ ಪುನಃ ಭೇಟಿ ಆಗ್ತಾನೆ ಅಂತ. ವನವಾಸ ಅಜ್ಞಾತವಾಸ ಎಲ್ಲ ಮುಗಿಸಿ ಬಂದಿರುವಂತಹ ಪಾಂಡವರನ್ನ ಪುನಃ ಕೃಷ್ಣ ಭೇಟಿ ಆಗ್ತಾನೆ ಅಂತ ಪಾಂಡವರನ್ನ ಭೇಟಿ ಆಗುವ ಪ್ರಸಂಗಗಳು ವನವಾಸದ ಆರಂಭ ಮಧ್ಯ ಕೊನೆ ಮೂರು ಕಾಲಗಳಲ್ಲಿ ಪಾಂಡವರನ್ನ ಕೃಷ್ಣ ಭೇಟಿಯಾಗಿದ್ದಾನೆ ಎನ್ನುವ ಕಥೆಯನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಇಲ್ಲಿಗೆ 25 ಶ್ಲೋಕಗಳ ವಿವರಣೆ ಆಗಿದೆ. ನಾನು ಇವತ್ತು ಉಡುಪಿಯಲ್ಲೇ ಕುಳಿತು ಈ ಕಥೆಗಳನ್ನ ಹೇಳಿದ್ದೇನೆ. ನಾಳೆ ನಾಡಿದ್ದು ಎರಡು ದಿನಗಳ ಕಾಲ ಪಾಠ ಇರೋದಿಲ್ಲ, ಯಾಕೆಂದ್ರೆ ನಾನು ಒಂದು ಸ್ವಲ್ಪ ಈ ಕಡೆ ಉತ್ತರ ಕರ್ನಾಟಕ ಘಟಪ್ರಭಾ ಮಂತ್ರಾಲಯ ಚಿತ್ರದುರ್ಗ ಈ ಕಡೆ ಸಂಚಾರದಲ್ಲಿದ್ದೇನೆ. ಪ್ರಯಾಣದಲ್ಲಿರೋದ್ರಿಂದ ಪಾಠ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು 26, 27, 28 ಪಾಠ ಇರೋದಿಲ್ಲ. 29ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪಾಠ. ಹರಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು. ಪ್ರಶ್ನೆ ಏನಾದರೂ ಇದ್ರೆ ಕೇಳಿ, ಇಲ್ಲದೇ ಇದ್ರೆ
ಆಚಾರ್ಯ